ಬಿಡ್ಲಕ್ಕೆ ಜೀವನಿಗೆ ಅಂತ ಪ್ರಶ್ನೆ ಮಾಡಿದರೆ ನೈ ನಚ ಸಚ ಸ್ವಕೀಯಶ್ಚ ಭವತಿ. ಸ್ವಕೀಯ ಅಂದರೆ ನಮ್ಮದು, ನಮ್ಮದಾಗಿ ಏನಾದರೂ ಇದ್ದರೆ ಅದನ್ನು ಬಿಡಬಹುದು. ನಚ ಜೀವಸ್ಯ ಕರ್ಮಾಣಿ ಸಂತಿ ಇತ್ಯುಕ್ತಂ, ಜೀವನಿಗೆ ಕರ್ಮ ಸ್ವಾತಂತ್ರ್ಯನ ಕರ್ಮಾದಿಗಳಿಲ್ಲ ಅಂತ ಹೇಳಿದ ಮೇಲೆ ಅದನ್ನು ಬಿಡೋದೇನು ಬಂತು ಅಂತ ಕೇಳಿದರೆ, ತತ್ ಕಥಂ ತೇಷಾಂ ವಿಸರ್ಗೋ ವಿಧೀಯತೆ. ತತ್ ಆದ್ದರಿಂದ ತೇಷಾಂ ವಿಸರ್ಗ ಅವುಗಳ ಬಿಡುವಿಕೆಯು ಕಥಂ ವಿಧೀಯತೆ, ಹೇಗೆ ತಾನೇ ಸಾಧ್ಯ. ಇತ್ಯತಃ ಭ್ರಾಂತಿ. ಹೌದು, ಜೀವನಿಗೆ ಕರ್ಮಗಳಿಲ್ಲ, ಇದೇನೋ ಭ್ರಾಂತಿ ಇದೆಯಲ್ಲ ಅದನ್ನು ಬಿಡಬೇಕು ಅಂತೇಳಿ. ಕರ್ಮಗಳಿಲ್ಲ, ಏನಿದೆ, ಭ್ರಾಂತಿ ಇದೆ, ನಾನು ಮಾಡ್ತೇನೆ ಇತ್ಯಾದಿ, ಅದನ್ನು ಬಿಟ್ಟು ಬಿಟ್ಟರೆ ಅದನ್ನು ಸನ್ಯಾಸ ಅಂತ ಕರೀತಾರೆ. ಕರ್ಮ ನಾಂ ಪರಮೇಶ್ವರ, ವಸ್ತು ಇಲ್ಲ, ಈಶಾವಾಸ್ಯ ವಿಧಂ ಸರ್ವಂ, ಕೊಡ್ಲಿಕ್ಕೆ ಯಾವ ವಸ್ತುಗಳು ನಮ್ಮಲ್ಲಿಲ್ಲ, ಎಲ್ಲ ದೇವರದೇನೆ. ಮತ್ತೆ ಏನು ಮಾಡಬೇಕು, ನಮ್ಮದು ಒಂದು ತಿಳ್ಕೊಂಡಿದ್ದೇವಲ್ಲ ಅಂತ ಬಿಡೋದನ್ನೇ ಒಪ್ಸೋದು ಅಂತ ಕರೀತಾರೆ. ನಮ್ಮದೊಂದು ತಿಳ್ಕೊಳ್ಳೋದನ್ನೇ ಬಿಟ್ಟುಬಿಟ್ರೆ ಆಗೋಯ್ತು. ಕರ್ಮ ನಾಂ ಪರಮೇಶ್ವರೇ ಸನ್ಯಾಸೋ ನಾಮ ತದಾತ್ಮಕತ್ವ ವಿಜ್ಞಾನಂ ಇತಿ ಕಶ್ಚಿತ್. ಇನ್ನೊಬ್ಬರು ಅರ್ಥ ಬರೀತಾರೆ ಬೇರೆಯವರು, ಕಶ್ಚಿತ್ ಅಂದರೆ ತಪ್ಪು ಬರೆಯೋರು. ಕರ್ಮ ನಾಂ ಪರಮೇಶ್ವರೇ ಸನ್ಯಾಸೋ ನಾಮ ತದಾತ್ಮಕತ್ವ ವಿಜ್ಞಾನಂ, ಕರ್ಮಗಳನ್ನು ದೇವ್ರಿಗೆ ಒಪ್ಸೋದು ಅಂತ ಕೇಳಿದರೆ ನಾನೇ ಬ್ರಹ್ಮ ಅಂತ ತಿಳ್ಕೊಳ್ಳೋದು ಅಂತ ಅರ್ಥ ಬೇಡ, ಅರ್ಥಾತ್ ಸಂಬಂಧ ಇಲ್ಲ ಅದಕ್ಕೆ. ಅದು ಅರ್ಥ ಎಲ್ಲಿ ಬೇಕೋ ಸೇರಿಸಿಬಿಡ್ತಾರೆ. ಇತಿ ಕಶ್ಚಿತ್ ತದಸತ್, ಅಶಾಬ್ದತ್ವಾತ್, ಪದ ಎಲ್ಲಿದೆ, ಶಬ್ದ ಎಲ್ಲಿದೆ ತೋರಿಸುವಂತೆ, ಆ ಶಬ್ದ ಎಲ್ಲಿದೆ ಅದನ್ನು ಅರ್ಥ ಬರಿತೀಯಲ್ಲ, ಏನಾದ್ರೂ ಅದಕ್ಕೆ ಅರ್ಥ ಬರೋಕ್ಕೊಂದು ಕಾರಣ ಇರಬೇಕಲ್ಲ. ಶಾಬ್ದ ಅಶಾಬ್ದ, ಶಬ್ದ ಅಂದರೆ ಹೇಳ್ತಕ್ಕಂಥ ಶಬ್ದ, ಅಶಾಬ್ದ ಅಂದರೆ ಹೇಳ್ತ ಶಬ್ದನೇ ಅಲ್ಲಿಲ್ಲ, ನಾನು ಬ್ರಹ್ಮ ಅಂತ ಎಲ್ಲಿದೆ ಅದರೊಳಗೆ. ಆದ್ದರಿಂದ ಅರ್ಥ ತಪ್ಪು. ಪ್ರಮಾಣ ವಿರುದ್ಧತ್ವ ಅಚ್ಚ, ಅರ್ಥ ಅಲ್ಲಿಲ್ಲ, ಇರಲಿಕ್ಕೆ ಸಾಧ್ಯನೂ ಇಲ್ಲ. ಯಾತಕ್ಕೆ ಪ್ರಮಾಣ ವಿರುದ್ಧತ್ವ, ಪ್ರಮಾಣಕ್ಕೆ ವಿರುದ್ಧ, ನಾನು ಬ್ರಹ್ಮ ಅನ್ನೋದು ಹೇಗೆ ಪ್ರಮಾಣಕ್ಕೆ ಸಮ್ಮತ ಆಗುತ್ತೆ ಅಂಥೇಳಿ, ಭಾವೇನ ಸ್ವಪಕ್ಷೆ ತದಭಿಪ್ರಾಯ ಮಾ ಭಗವಾನ್ ಇದು. ಹಾಗೆ ಇದೇನು ಅಭಿಪ್ರಾಯ ಅಂದರೆ, ಇದು ಜ್ಞಾತ್ವ ಇತಿ ಶೇಷ ಅಲ್ಲಲ್ಲ, ಅಶಾಬ್ದ ಅದೇ ಕರೆಕ್ಟ್, ಶಬ್ದ ಇರಬಾರ್ದು, ಅಶಾಬ್ದ ಅಂತಲೇ ಇರಬೇಕು. ಶಬ್ದದಿಂದ ಬರೋದು ಶಾಬ್ದ, ಶಬ್ದದಿಂದ ಎಲ್ಲಿ ಬರುತ್ತೆ, ಅದಕ್ಕೆ ಅಶಾಬ್ದತ್ವ ಅಂತ ಪಾಠಾಂತರ ಅದು, ಬಟ್ ಈ ಅರ್ಥನೇ ಚೆನ್ನಾಗಿರೋದು. ಪ್ರಕಾರಾಂತರಂಚಾಹ ಮದಿತಿ ಇದು ಸಮರ್ಪಣಂ ಅಮ್ಮಯಿ ಪ್ರಕಾರಾಂತರಂಚಾಹ ಮದಿ, ಅದನ್ನೇ ಅರ್ಥ ಹೇಳ್ತಾರೆ. ಇದು ಸಮರ್ಪಣಂಚ ಕರ್ಮಣ ಮಯಿ ಸನ್ಯಾಸ. ಸಾಮಾನ್ಯವಾಗಿ ಒಬ್ಬರಿಗಿಲ್ಲ ನಮ್ಮ ಹತ್ರ ಅಂತ ಕೊಡ್ತೇವೆ ಅದು ಅರ್ಪಣ. ಆದರೆ ದೇವರಿಗೆ ಆ ರೀತಿ ಪ್ರಶ್ನೆ ಬರೋದಿಲ್ಲ. ಅದರಿಂದಾಗೇನೆ ನಮ್ಮದೊಂದು ತಪ್ಪು ತಿಳ್ಕೊಂಡಿರೋದನ್ನು ಬಿಡೋದಕ್ಕೆ ಏನಂತ ಕರೀತಾರೆ, ಸನ್ಯಾಸ ಅಂತ ಕರೀತಾರೆ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಆಗ ನಾವು ಏನೂ ನಾವು ಕೊಡೋದಿಲ್ಲ ಅವ್ರು ಅರ್ಥ ಆಗುತ್ತೆ. ಇತಿ ಶೇಷ ಕರ್ಮಾಣಿ ಪರಮೇಶ್ವರಾತ್ಮಕತ್ವಂ ಪ್ರತಿಪಾದ್ಯ, ಕರ್ಮಣಿ ಪರಮೇಶ್ವರಾತ್ಮಕತ್ವಂ ಪ್ರತಿಪದ್ಯ ತತ್ಪ್ರಾಪ್ತೆಯೇ ಕಲ್ಪ್ಯಂತೆ ಇತಿ ಅಧ್ಯಾತ್ಮತೆ ಇತಿ ವ್ಯಾಖ್ಯಾನಂ ಅಶಾಬ್ದಮಿತಿ ಭಾವೇನ ವ್ಯಾಚಷ್ಟೇ ಆತ್ಮಾನವಿದೆ. ಮತ್ತೆ ಇಲ್ಲೋರಿಗೆ ತಪ್ಪು ಅರ್ಥ ಬೈತಾರೆ ಅವರು. ಏನಂತ, ಕರ್ಮಾಣಿ ಪರಮೇಶ್ವರಾತ್ಮಕತ್ವಂ ಪ್ರತಿಪದ್ಯ ತತ್ಪ್ರಾಪ್ತೆಯೇ ಕಲ್ಪ್ಯಂತೆ, ಪರಮಾತ್ಮನಾನು ತಿಳ್ಕೊಂಡು ಎಲ್ಲ ಕರ್ಮಗಳನ್ನು ಕೂಡ ಪರಮಾತ್ಮನಾನು ಅಂತ ಗಟ್ಟಿ ಮಾಡ್ಕೊಳ್ಳೋಕೆ ಮಾಡಬೇಕು ಅಂತ ಹೇಳಿದೆ. ಗೊತ್ತಾಯ್ತು, ಇದು ಕೂಡ ಮತ್ತೇನು ಅಶಾಬ್ದ, ಆ ಶಬ್ದ ಯಾವುದೂ ಇಲ್ಲ ಮತ್ತು ಪ್ರಮಾಣ ವಿರುದ್ಧ, ಆದ್ದರಿಂದ ಅಂತ ಅರ್ಥವನ್ನು ಬರೀಕೊಡು. ಆಚಾರ ಅವತಾರಕ್ಕಿಂತ ಮುಂಚೆ ಭಗವದ್ಗೀತಾ ಹೆಸರು ಭಗವಂತ ನಾನೇ ಅಂತ ಅರ್ಥ ಬರೆದಿದ್ರು. ಭಗವಂತ ಹೇಳ್ತಾನಲ್ಲ, ಭಗವಂತ ನಾನು ಅಂತಾನೆ ಹೇಳ್ತಾನೆ ತಿಳ್ಕೊಂಡ್ಬಿಟ್ಟಿದ್ರು. ಅದೆಲ್ಲ ಸರಿಯಾಗಿ ಹೇಳಬೇಕಾಗಿತ್ತು. ಆತ್ಮಾನಮಿತಿ ಅನೇನ ಅವ್ಯಯಿ ಭಾವಗರ್ಭ ಕರ್ಮಧಾರ ಇತ್ಯುಕ್ತಂ ಭವತಿ. ಯಾವ ಸಮಾಸ ಇದು, ಕರ್ಮಧಾರ ಏನೋ ಅವ್ಯಯ ಭಾವನೋ ಅಂತ ಕೇಳಿದರೆ, ಕರ್ಮಧಾರೆಯ ಸಮಾಸ ಒಳಗೇನಿದೆ, ಅವ್ಯಯಿ ಭಾವಗರ್ಭ, ಅವ್ಯಯಿ ಭಾವನನ್ನು ಒಳಗೆ ಇಟ್ಕೊಂಡಿರ್ತಕ್ಕಂಥ ಕರ್ಮಧಾರೆಯ ಸಮಾಸ ಇದು. ಕರ್ಮಧಾರೆಯ ತತ್ಪುರುಷ ಅವ್ಯಯಿ ಭಾವ ದ್ವಂದ್ವ ಎಲ್ಲ ಏನವು ಸಮಾಸಗಳು. ಅದರ ಯಾವ ಸಮಾಸ ಅಂತ ಕೇಳಿದರೆ ಅದು ಕರ್ಮಧಾರೆಯ ಸಮಾಸ. ಅದು ನೇರ ಬರೀ ಕರ್ಮಧಾರೆಯ ಸಮಾಸ ಅಂದ್ರೇನು, ಕೃಷ್ಣ ಸರ್ಪ ಅಂತಿದೆ. ಕೃಷ್ಣ ಸರ್ಪ ಅಂದ್ರೇನು, ಕೃಷ್ಣಶ್ಚಾಸೋ ಸರ್ಪಶ್ಚ ಕೃಷ್ಣ ಸರ್ಪ, ಕಪ್ಪಾಗಿರುವ ಸರ್ಪ, ಕಪ್ಪು ಅದೇ ಸರ್ಪನೂ ಅದೇ. ಅದಕ್ಕೆ ಏನಂತಾರೆ ಅದಕ್ಕೆ, ಕರ್ಮಧಾರಯ ರಾಜಪುರುಷ, ರಾಜನ ಪುರುಷ, ರಾಜನ ಪುರುಷ ಅದು ತತ್ ಪುರುಷ. ಅದಕ್ಕೆ ರಾಜನ ಪುರುಷ ಅಂದರೆ ಇವನು ಯಾರಿಗೆ ಸೇರಿದವನು, ರಾಜನೇ ಸೇರಿದವನು, ರಾಜ ಅಲ್ಲ ಇವನು, ರಾಜನ ಪುರುಷ ಅಷ್ಟೇ. ಕರ್ಮಧಾರದಲ್ಲಿ ಹಾಗಲ್ಲ, ಕೃಷ್ಣ ಸರ್ಪ, ಕಪ್ಪು ಇದೆ ಸರ್ಪನೂ ಅದೇ. ಆ ಸರ್ಪ ಕಪ್ಪಾಗಿದೆ, ನೀಲೋತ್ಪಲ, ಕೆಂಪು ಕಮಲ, ಕಪ್ಪು ಕಮಲ ಇವೆಲ್ಲ ಕರ್ಮಧಾರೆಗಳು. ಇಲ್ಲಿ ಅವ್ಯಯ ಭಾವ ಅಂದ್ರೇನು, ಪೀತಾಂಬರ, ಪೀತಾಂಬರ ಅಂದರೆ ಹಳದಿ ಬಟ್ಟೆ, ಹಳದಿ ಬಟ್ಟೆಯನ್ನು ತೊಟ್ಟವನು ಅಂತ. ಅದೇನದು, ಪೀತಂಬಂಬರಂ ವ್ಯಸ್ಯ ಸಹ ಪೀತಾಂಬರ, ಅದಕ್ಕೇನಂತಾರೆ ಬಹುವ್ರೀಹಿ ಸಮಾಸ ಅಂತ ಹೇಳಿದ್ರು. ಇಲ್ಲಿ ಏನು ಮಾಡಬೇಕು, ಬಹುವ್ರೀಹಿನು ಒಳಗಿದೆ, ಕರ್ಮಧಾರೆಯೇ ಆಗಿದೆ. ಏನದು, ಆತ್ಮಾನಮಿತಿ ಅಧ್ಯಾತ್ಮ ಚೇತ ಸಾ ಅಪ ಹತ್ತ ಹೇಳಿದ್ರು. ಆತ್ಮಾನಂ ಮಹಮಧಿಕೃತ್ಯ ಚೇತ ತದಧ್ಯಾತ್ಮ ಚೇತ, ದೇವರೇ ಎಲ್ಲವನ್ನು ಮಾಡ್ತಾನೆ ಅಂತ ಹೇಳ್ಕೊಂಡು ಅನುಸಂಧಾನ ಹಾಗಿಟ್ಟುಕೊಂಡು ನಾವು ದೇವರಿಗೆ ಒಪ್ಸೋದನ್ನು ಏನಂತ ಕರೀತಾರೆ, ಅಧ್ಯಾತ್ಮಚೇತ ಅಂತ ಕರೀತೆ ತಸ ಇತಿ ವ್ಯಾಖ್ಯಾನಂ ಅಂತ ತಿಳಿಸಿದರು. ಅಸ ನಿರಾಸೀಹಿ ಇತ್ಯನೇನ ಅನ್ವಯ ನಿರಾಸೀಹಿ ಅಂತ ಹೇಳಿದರೆ ಅರ್ಥ ಬರೀತಾರೆ. ನಿರಾಸೀಹಿ ಇತ್ಯನೇನ ಪರಮಾತ್ಮ ಲಾಭೇನ ನಿರಾಸೀಹಿ ಆಶಾರಹಿತ ಇತ್ಯರ್ಥ. ಬೇರೆ ಎಲ್ಲ ಆಸೆಗಳನ್ನು ಬಿಟ್ಟುಬಿಡಬೇಕು. ಯಾತಕ್ಕೆ ಪರಮಾತ್ಮ ಲಾಭ ಆಗಿರೋದ್ರಿಂದ ಏನು ಬೇಕೀಗ? ಹೆಚ್ಚು ಲಾಭ ಬಂದ ಬೋನಸ್ ಕೊಡ್ತಾನೆ ಲಾಟಾಗಿ. ಹೆಚ್ಚು ಲಾಭ ಆಗೋಗಿರ್ಬೇಕಾದ್ರೆ ಇನ್ನೊಂದ್ರ ಬಗ್ಗೆ ಆಸೆ ಪಡೋ ಚಾನ್ಸೇ ಇಲ್ಲ. ಬೇರೆ ಏನೇ ಇದ್ರೂ ಕೂಡ ಆಸೆ ಪಡ್ಬೋದು ನಾವು. ಯಾತಕ್ಕೆ ಅದು ಅನಿತ್ಯ ಮತ್ತು ಅಪೂರ್ಣ ಅದರಿಂದ ಆಸೆ ಪಡಬಹುದು. ದೇವ್ರನ್ನ ಪಡೆದ ಮೇಲೆ ಏನಾಗಬೇಕು? ಅದು ಪೂರ್ಣ ಮತ್ತು ನಿತ್ಯ. ಅಂದಮೇಲೆ ಬೇರೆ ಆಸೆ ಪಡೋ ಚಾನ್ಸೇ ಇಲ್ಲ. ಪರ್ಮನೆಂಟ್ ಜಾಬ್ ಸಿಕ್ಕ ಮೇಲೆ ಮತ್ತೆ ಕೆಲಸ ಹುಡ್ಕೋಕೆ ಹೋಗೋದಿಲ್ಲ. ಯಾತಕ್ಕೆ? ಇದು ಅದಕ್ಕಿಂತ ನೋಡಿ ಹುಡುಕ ಸಂಭವನೇ ಇಲ್ಲ. ಅದೇ ರೀತಿ ದೇವ್ರನ್ನ ಕಂಡ ಮೇಲೆ ನಿರಾಸೆ ಆಗಬೇಕು. ನಿರಾಸೆ ಆಗಬೇಕು ಅಂದ್ರೇನು? ಪೆಸಿಮಿಸ್ಟ್ ಆಗಬೇಕು ಅಂತ ಅರ್ಥ ಅಲ್ಲ. ಇವ್ರು ನಿರಾಸೆನಾಗೋದು ಪೆಸಿಮಿಸ್ಟ್ ಅಂತ ಅರ್ಥ ಅಲ್ಲ. ಬೇರೆದ್ರ ಬಗ್ಗೆ ಆಸೆ ಬಿಟ್ಟುಬಿಟ್ಟು ದೇವ್ರ ಬಗ್ಗೆ ಏನು ಆಸೆನ ಜಾಸ್ತಿ ಮಾಡ್ಕೋತಾ ಹೋಗ. ಅದು ನಿರಾಸೆ ಹಿ ಆಶಾರಹಿತ ಇತ್ಯರ್ಥ. ನಾನು ಎರಡೋ ಒಂದೇ ಹೌದು. ಸ್ಪೃಹ ಅಂದ್ರೆ ಆಸೆ, ಆಸೆ ಅಂದ್ರೆ ಆಸೆ. ನಿಸ್ಪೃಹ ಆಮೇಲೆ ಬೇರೆ ಏನು ಅಂತ ಅನಿಸಲೇ ಬರ್ದಾಗ. ನತ್ತು ನಾನು ನಿರ್ಮಮತ್ವಂ ಚ ನಾ ಮಮ ಕರ್ಮಾಣಿ ಕರ್ಮಾಣಿ ಸಂತೀತಿ ಜ್ಞಾನಂ. ನಾನು ನಿರ್ಮಮತ್ವಂ ನಾ ಮಮ ಕರ್ಮಾಣಿ ಸಂತೀತಿ ಜ್ಞಾನಂ. ಅವ್ರ ಅರ್ಥ ಬರೀತಾರೆ ಮತ್ತೆ. ನಿರ್ಮಮತ್ವ ನಾನು ಕರ್ಮಗಳೇ ಇಲ್ಲ ಅಂತ ತಿಳ್ಕೊಳ್ಳೋದೇ ನಿರ್ಮಮತ್ವ ಅಂತ ಹೇಳಿದ್ರು. ಕರ್ಮಗಳೇ ಇಲ್ಲ ಅಲ್ಲ, ಕರ್ಮ ನನ್ನದಲ್ಲ ಅಂತ ತಿಳ್ಕೊಂಡು ನಿರ್ಮಮತ್ವ. ಕರ್ಮಗಳೇ ಇಲ್ಲ ಅಂತ ಹೇಳಿದರೆ ವಸ್ತುನೇ ಇಲ್ಲ ಅಂತ, ಮನೆಯೇ ಇಲ್ಲ ಬೇರೆ, ಮನೆ ನಂದಲ್ಲ ಅಂತ ಹೇಳೋದು ಬೇರೆ. ತಚ್ಚ ಮಯಿ ಸರ್ವಾಣಿ ಕರ್ಮಾಣಿ ಸನ್ಯಸ್ಯ ಇತ್ಯನೇನ ಕಥಾರ್ಥಮಿತ್ಯತೋ ದ್ವಯೋರ್ಭೇದ ಮಾಹ ಸನ್ಯಾಸಸ್ತು ಇತಿ. ಆದ್ದರಿಂದ ಮಯಿ ಕರ್ಮಾಣಿ ಸನ್ಯಸ್ಯ ಅನ್ನೋ ಮಾತಿನಲ್ಲಿ ಆ ಅರ್ಥ ಬಂದಿದೆ ಅಂತೇಳಿ ತಪ್ಪದು. ಸನ್ಯಾಸಸ್ತು ಇತಿ ಇಲ್ಲಿ ಆ ರೀತಿ ತಿಳ್ಕೊಡೋದಲ್ಲ, ಕರ್ಮಗಳೇ ಇಲ್ಲ ಅಂತ ತಿಳ್ಕೊಡೋದಲ್ಲ, ಕರ್ಮಗಳು ನನ್ನ ಅಧೀನದಲ್ಲಿಲ್ಲ, ಕರ್ಮ ಮಾಡುವ ಸ್ವಾತಂತ್ರ್ಯ ನನಗಿಲ್ಲ ಅಂತ ತಿಳ್ಕೊಳ್ಳೋದು ಮತ್ತು ಫಲವನ್ನು ಅಪೇಕ್ಷೆ ಪಡೆದರು. ಅದು ನಿರಾಸಿಹಿ ಸನ್ಯಾಸನೇ ಹೊರತು ಬೇರೆ ಅಲ್ಲ. ಉಭಯತ್ರ ಇತಿ ಶಬ್ದಾತ್ ಪರಂ ಜ್ಞಾನಂ ಇತಿ ಶೇಷ. ಬರೀ ಈ ಸನ್ಯಾಸ ಅಲ್ಲ, ಸನ್ಯಾಸಾಶ್ರಮ ತಗೊಳ್ಳೋದು ಕೂಡ ಏನಲ್ಲ, ಎಲ್ಲ ಬಿಡೋದಲ್ಲ. ಮತ್ತೆ ಎಲ್ಲ ಬಿಡ್ತಾರೆ ಸನ್ಯಾಸ ತಗೊಂಡ, ಏನು ಮಾಡ್ತಾರೆ? ಜ್ಞಾನಕಾರ್ಯ ಹೆಚ್ಚು ಮಾಡ್ತಾರೆ. ಹೆಚ್ಚು ಮಾಡೋದ್ರೆ ಸನ್ಯಾಸ ತಗೊಳ್ಳೋದೇ ಹೊರತು ಎಲ್ಲ ಬಿಡೋದು ಸನ್ಯಾಸ ಸನ್ಯಾಸಿಗಳೇ ಎಲ್ಲ ಬಿಡಾಗಿಲ್ಲ ಅಂತ ಹೇಳಿದರೆ ಇನ್ನು ಉಳಿದವರು ಎಲ್ಲ ಬಿಡಬೇಕು ಅನ್ನೋ ಅರ್ಥ ಏನು ಅದಕ್ಕೆ? ಎಷ್ಟು ಅಪಾರ್ಥ. ಉಭಯತ್ರ ಇತಿ ಶಬ್ದಾತ್ ಪರಂ ಜ್ಞಾನಂ ಇತಿ ಶೇಷ. ಉಭಯತ್ರ ಕೂಡ ಇತಿ ಶಬ್ದಾತ್ ಪರಂ ಅಂದರೆ ಜ್ಞಾನಂ ಅಂತ ಪ್ರಾರಂಭದಲ್ಲಿ ಸೇರಿಸ್ಕೋಬೇಕಂತ, ಪರಂ ಜ್ಞಾನಂ ಅಂತ ಎರಡು ಕಡೆಯೂ ಅನ್ವಯ ಮಾಡ್ಕೋಬೇಕು. ಇತಿ ಉಕ್ತಮಿತಿ ಪ್ರಮೇಯ ದೀಪಿ ಭಾಷ್ಯ. ಏಮೇಮ ತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಃ ಶ್ರದ್ಧಾವಂತೋ ಅನಸೂಯಂತೋ ಮುಚ್ಚಂತೆ ತೇಪಿ ಕರ್ಮಭಿ. ಇದು ಒಟ್ಟಾಗಿ ಏನಿದು, ಒಟ್ಟು ನನ್ನ ಮತ ಅಂತ ಕೃಷ್ಣ ಹೇಳ್ತಾ. ಇದು ನನ್ನ ಮತ ಇದು, ಕೃಷ್ಣ ಮತ ಇದು, ಮಧ್ವ ಮತ ಅಂತ ಹೇಳಿದ ಕೃಷ್ಣ ಮತ ಇದು. ಇದೇ ಶ್ಲೋಕನ ಆಚಾರ್ಯ ಏನು ಮಾಡಿದ್ದಾರೆ ನೆನಪಿದೆ ಯಾರಿಗಾರು? ಸ್ಮೃತಿಗೆ ಏನು ಮಾಡಿದ್ದಾರೆ? ಮೊದಲನೇ ಶ್ಲೋಕ ಇದೇನು ಸ್ವಲ್ಪ ಬದಲಾಸಿ ಹೇಳಿದ್ದಾರೆ. ಯಸ್ಮಿನ್ ಮಯಿ ಕರ್ಮಾಣಿ ಕರ್ಮಾಣಿ ಇದೆ, ಯಸ್ಮಿನ್ ಸರ್ವಾಣಿ ಕರ್ಮಾಣಿ ಸನ್ಯಸ್ಯಾಧ್ಯಾತ್ಮಚೇತಸ ನಿರಾಸಿ ನಿರ್ಮಮೋ ಭೂತ್ವ ಪರಂ ಜಯತಿ ಸೋಚ್ಯುತ. ಇದು ಅಂದರೆ ಅದಿಷ್ಟು ಬದಲಾಯಿಸಿದ್ದಾರೆ. ಉಳಿದೆಲ್ಲ ಇದೇ ಶ್ಲೋಕನ ಇಟ್ಟರು. ಸದಾಚಾರ ಸ್ಮೃತಿ ಆಚಾರದ ಕರ್ಮ, ಅದು ಕರ್ಮದ ಹೇಳಬೇಕಾಗಿದೆ. ಕೃಷ್ಣ ಹೇಳಿದ ಮಾತನ್ನೇ ಹಾಗೆ ಇಟ್ಬಿಟ್ಟು ಮೊನ್ನೆ ಮಂಗಳಾಚರಣೆ ಮಾಡಿದ್ದಾರೆ ಆಚಾರ್ಯರು. ಇದೆಷ್ಟು ದೊಡ್ಡದು ಅಂದರೆ ಇದನ್ನು ಕೊಟ್ಟು ಮಾಡ್ತಾರೆ ಮುಂದೆ. ಏಮೇ ಮತಮಿದಂ ನಿತ್ಯಂ ಅನುತಿಷ್ಠಂತಿ ಮಾನವಾಹ ಶ್ರದ್ಧಾವಂತಹ ಅನಸೂಯಂತಹ ಮುಚ್ಚಂತೆ ತೇ ಅಪಿ ಕರ್ಮಭಿ. ಮಾನವಾಹ ಏ ಮಾನವಾಹ ಯಾವ ಮಾನವರು ಇದಂ ಮತಂ ಇದಂ ಮೇ ಮತಂ ಈ ನನ್ನ ಮತವನ್ನು ಅನುತಿಷ್ಠಂತಿ ಅನುಸರಿಸಿ ನಡೀತಾರೋ ಯಾವಾಗ? ನಿತ್ಯಂ ನಿತ್ಯದಲ್ಲೂ ಕೂಡ ನನ್ನ ಈ ಮತವನ್ನು ಯಾವ ಮಾನವರು ಅನುಸರಿಸಿ ನಡೆಯುತ್ತಾರೋ. ಹೇಗೆ ಅನುಸರಿಸಬೇಕನ್ನ? ಶ್ರದ್ಧಾವಂತಹ ಶ್ರದ್ಧೆಯಿಂದ ಅನುಸರಿಸಬೇಕು. ಆಮೇಲೆ ಅನಸೂಯಂತಹ ಏನಪ್ಪ ದೇವರಿಗೆ ಕೆಲಸ ಹೇಳಿಬಿಟ್ಟಿದೆ ಅಂತ ಬೈಕೊಂಡು ಮಾಡಬಾರ್ದು, ಗೊತ್ತಾಯ್ತಾ? ಶ್ರದ್ಧೆಯಿಂದ ಮಾಡಬೇಕು. ಹಾಗೆ ಮಾಡಿದ್ರೆ ಏನಾಗುತ್ತೆ? ತೇ ಅಪಿ ಕರ್ಮಭಿ ಮುಚ್ಚಂತೆ. ಕರ್ಮದ ಬಂಧನದಿಂದ ಬಿಡುಗಡೆ ಹೊಂದಿಬಿಡುತ್ತಾರೆ. ಕರ್ಮದ ಬಂಧವನ್ನು ಬಿಡುಗಡೆ ಹೊಂದಲಿಕ್ಕೆ ಕರ್ಮ ಬಿಡೋದು ಉಪಾಯ ಅಲ್ಲ, ಫಲಾಪೇಕ್ಷೆನೂ ಉಪಾಯ ಅಲ್ಲ. ಏನು ಉಪಾಯ? ಅಹಂಕಾರ ಮಂಕಾರ ಬಿಟ್ಟು ದೇವ್ರಿಗೆ ಒಪ್ಪಿಸೋದು, ಅದೇ ಫಲಾಪೇಕ್ಷೆ ಬಿಡೋದೇ ಒಪ್ಪಿಸೋದು ಬೇರೆ ಅಲ್ಲ. ಕರ್ಮದ ಬಂಧನ ಏನಾಗುತ್ತಾಗ ಕರ್ಮ ಬಂಧನ ಪರಿಹಾರ ಆಗೋದು ಅಂದ್ರೆ ಒಂದೇ, ಮುಕ್ತನಾಗೋದು ಅಂದ್ರೆ ಒಂದೇ. ಸರಿಯಾಗಿ ಓದ್ಕೋಬೇಕು. ಏ ಯಾರು ಮೇ ನನ್ನ ಇದಂ ಮತಂ ಈ ಮತವನ್ನ, ಯಾರು ಅಂದ್ರೆ ಮಾನವಾಹ ಯಾವ ಮಾನವರು? ಮಾನವರು ಒಂದು ಮನುಷ್ಯರು ಅಂತ ಅರ್ಥ ಅಲ್ಲ, ಮನು ಅಂದ್ರೆ ಅವಬೋಧನೆ ಜ್ಞಾನಿಗಳು ಅಂತ ಅರ್ಥ, ಜ್ಞಾನ ಇರತಕ್ಕಂಥ ವ್ಯಕ್ತಿ. ಇದಂ ಮೇ ಮತಂ ನಿತ್ಯಮನುತಿಷ್ಠಂತಿ, ನಿತ್ಯಮನುತಿಷ್ಠಂತಿ ನಿತ್ಯದಲ್ಲೂ ಅನುಸರಿಸಿ ನಡೀತಾರೆಯೋ, ಶ್ರದ್ಧಾವಂತರಾಗಿ ಅನುಸರಿಸಿ ನಡೀತಾರೆಯೋ, ಅನಸೂಯಂತಹ ಅನುಸರಿಸಿ ನಡೀತಾರೋ, ಅವರು ಕೂಡ ಕರ್ಮಪಾಶದಿಂದ ಬಿಡುಗಡೆಯನ್ನು ಹೊಂದ್ತಾರೆ. ಅನಸೂಯಂತಹ ಹೇಳ್ತಾರೆ. ಅಸೂಯೆ ಅಂತ ಹೇಳಿದ್ರೆ ಏನು ಕೆಲಸ ಹೇಳ್ತಾನೆ, ಬೈಕೊಂಡು ಮಾಡ್ತಾರೆ. ಇದೇ ಕೆಲಸ ಹೋಗಕ್ಕೆ ಬಿಡೋದೇ ಇಲ್ಲ. ಆಫೀಸರ್ ಎಲ್ಲ ಸಾಮಾನ್ಯ 100-95 ಜನ ಏನು ಮಾಡ್ತಾರೆ ಕೆಲಸ ಹೇಳಿದಾಗ? ಬೈಕೊಂಡೇ ಮಾಡೋದು. ದೇವ್ರ ಬಗ್ಗೆ ಆ ರೀತಿ ಧನ್ಯವಾದ ಮಾಡು ಅಂತ ಹೇಳಿದ್ದಾನೆ ಹಾಳು ದೇವರು. ಅದು ಆ ರೀತಿ ಬೈಕೊಂಡು ಉಪಯೋಗ ಇಲ್ಲ. ಶ್ರದ್ಧಾವಂತ ಊಟ ಕೂತ ಬೈಕೊಂಡು ಊಟ ಮಾಡ್ತೇವೆ ನಾವು. ಹಾಗಿದ್ದವನು ಹೇಗೆ ಭಕ್ತಿಯಿಂದ ಇದರಿಂದ ನೋಡ್ತೇವೆ, ಹಾಗೆ ದೇವ್ರು ಹೇಳಿದ ಪ್ರತಿಯೊಂದು ಕೆಲಸಗಳು ಏನವು? ನಮ್ಮ ಮೋಕ್ಷಕ್ಕೋಸ್ಕರ. ಅಂದಮೇಲೆ ಅದು ಒಳ್ಳೇದ ಕೆಟ್ಟದ? ಒಳ್ಳೇದು. ಅದು ಗೌರವದಿಂದ ಮಾಡೋದು, ಶ್ರದ್ಧೆಯಿಂದ ಮಾಡಬೇಕು ಅಂತ ಬೇರೆ ರೀತಿ ಅಲ್ಲ. ಶ್ರದ್ಧಾ ಶ್ರದ್ಧೆ ಅಂದರೆ ನಂಬಿಕೆ, ಇನ್ನೇನು ಒಳ್ಳೆಯದಾಗೇ ಆಗುತ್ತೆ ಅದು ಶ್ರದ್ಧೆ ಅಂತ ಕರೀತಾರೆ. ಅನಸೂಯ ಅಂತ ಹೇಳಿದ್ರೆ ಹೇಳಿದವ್ರ ಮೇಲೆ ಬೇಸರ ಪಟ್ಕೊಳ್ಳೋದು, ಅದು ಯಾವುದೂ ಮಾಡಬಾರದು. ಆ ರೀತಿ ಮಾಡಿದರೆ ಕರ್ಮದ ಬಂಧನ ಪರಿಹಾರವನ್ನು ಆಗ್ತಾನೆ. ಇವತ್ತು ವ್ರತ ಮಾಡೋರು ಬೇಕೊಂಡು ಮಾಡ್ತಾರಲ್ಲ ಸಾಮಾನ್ಯ, ಮತ್ತೆ ಇದೊಂದು ಇಲ್ಲದೆ ಹೋದರೆ ಸರಿಯಾಗಿರ್ತಿತ್ತು. ಇದೊಂದು ಇಲ್ಲದೆ ಹೋದರೆ ಅದು ಏಕಾಶಿಗೆ ಇದೊಂದು ಇಲ್ಲದೆ ಹೋದರೆ ಅಂತ ಹೇಳ್ತಿರೋ. ಆದರೆ ದೇವ್ರು ಹೇಳಿದ್ರೆ ಇದು ಸರಿಯಾಗಿದೆ ಅಂತ ಅರ್ಥ. ಸರಿಯಾಗಿಲ್ಲ ದೇವ್ರು ಯಾಕೆ ಹೇಳ್ತಾನೆ? ಆದ್ದರಿಂದ ಶ್ರದ್ಧೆ ಇರಬೇಕು, ಅಸೂಯೆ ಪಡಬಾರ್ದು. ಯಾರು ಒಳ್ಳೆ ಕೆಲಸ ಶಾಂತ ಓದ್ಬೇಕಲ್ಲಪ್ಪ, ಸ್ಕೂಲಿ ಮಕ್ಕಳೆಲ್ಲ ಮೊದಲು ಏನು ಮಾಡಿ ಬೈಕೊಂಡೇ ಹೋಗೋದು, ಆಮೇಲೆ ಏನು ಮಾಡ್ತಾರೆ? ಬೇಡ ಅಂದರೂ ಬೇರೆ ದೇಶಕ್ಕೆ ಹೋಗಟ್ರು ಬಿಟ್ಟು ಹೋಗಿಬಿಡ್ತಾರೆ. ಯಾಕೆ? ಅದು ರುಚಿ ಕಂಡ ಮೇಲೆ ಬಿಡ್ಲಕ್ಕೆ ಬರೋದಿಲ್ಲ. ಅವನು ಮೊದಲು ಇಂಟ್ರೆಸ್ಟ್ ಗೊತ್ತಿರೋದಿಲ್ಲ, ಆದರೆ ಬೈಕೊಂಡು ಮಾಡ್ತಾನೆ. ಅದು ಗೊತ್ತಾದ್ಮೇಲೆ ಏನು ಮಾಡ್ತಾನೆ? ಖುಷಿಯಿಂದ ಮಾಡ್ತಾನೆ. ಏತ್ವೇ ತದಭ್ಯಸೋ ಎಂತೋ ನಾನು ತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಯೆ ನಷ್ಟಾನ ಚೇತಸಃ. ಇದು ಮಾಡಿದವ್ರಿಗೆ ಏನಾಗುತ್ತೆ ಅಂತ ಹೇಳಿದರು. ಇನ್ನು ಮಾಡದೇ ಇದ್ದವರು ಯಾರಲ್ಲ, ಏತು ಯಾರು ಏತತ್ ಇದನ್ನು ನನ್ನ ಮತವನ್ನು ಅಭ್ಯಸೂಯಂತಹ ನನ್ನನ್ನು ದ್ವೇಷ ಮಾಡ್ತಾ ನಾನು ತಿಷ್ಠಂತಿ ಅನುಸರಿಸಿ ನಡೆಯೋದಿಲ್ವೋ, ನನ್ನ ಈ ಮತವನ್ನು ಯಾರು ನನ್ನ ಮೇಲೆ ಅಸೂಯೆ ಪಡ್ತಾ ಅನುಸರಿಸಿ ನಡೆದೇ ಹೋಗ್ತಾರೋ ಸರ್ವಜ್ಞಾನ ವಿಮೂಢಾನ್, ಅವ್ರು ಏನಾಗ್ತಾರೆ ಅಂದರೆ ಎಲ್ಲ ಜ್ಞಾನವನ್ನು ಕಳ್ಕೊಂಡ್ಬಿಡ್ತಾರೆ. ಫಸ್ಟ್ ಇದ್ದುಬದ್ಧ ಜ್ಞಾನನೂ ಹೋಗಿಬಿಡುತ್ತೆ, ತಾನ್ ವಿದ್ಯ ಲೌಕಿಕ ವೈದಿಕ ಎಲ್ಲ ಜ್ಞಾನನೂ ಹೋಗುತ್ತೆ. ಅವ್ರು ಏನಾಗ್ತಾರೆ ಕೊನೆಗೆ? ಅಂಥವರನ್ನು ನಷ್ಟಾನ್ ಅಚೇತಸಹ ವಿದ್ಧಿ, ಅಚೇತಸ ಬುದ್ಧಿ ಇಲ್ಲದ ಅವರನ್ನು ನಷ್ಟಾನ್ ನಾಶ ಹೊಂದಿದವರು ಅಂತ ತಿಳ್ಕೊ. ಸರ್ವನಾಶ ಹೊಂದ್ತಾರೆ, ಉದ್ಧಾರ ಆಗೋದೇ ಇಲ್ಲ. ಅರ್ಜುನಿಗೆ ಹೇಳಿದಾಗ ಇದಿಷ್ಟು ಅನುಸರಿಸಿ ನಡೀತಾ, ದುರ್ಯೋಧನೆಗೆ ಹೇಳಿದಾಗ ನಡೀಲಿಲ್ಲ. ಏನಾದವನು? ಸಪುತ್ರ ಮಿತ್ರ ಬಾಂಧವೋ ವಿನಾಶ ಮಾಶಯಾಶಿ. ರಾವಣನು ಹಾಗೆ ಮಾಡಿದ. ಎರಡು ಕೇಸ್ ಇದೆ, ರಾಮಾಯಣಕ್ಕೆ ಹೋದರೆ ರಾವಣ, ಮಹಾಭಾರತಕ್ಕೆ ಬಂದರೆ ದುರ್ಯೋಧನ, ಅವರು ಫಾಲೋಯರ್ಸ್. ಅದು ಒಳ್ಳೆ ಅನುಸರಿಸಿ ನಡೆದವರಲ್ಲಿ ಅಲ್ಲಿ ಹನುಮಂತ, ಇಲ್ಲಿ ಭೀಮಸೇನ. ಹನುಮಂತನ ಅನುಯಾಯಿಗಳು, ಭೀಮಸೇನ ಅನುಯಾಯಿಗಳು. ಅನುಸರಿಸಿ ನಡೆದವರಲ್ಲಿ ಹೇಗಿರ್ತಾರೆ ಎಂಬುದಕ್ಕೆ ಹನುಮಂತನ ನೇತೃತ್ವದ ಎಲ್ಲರೂ ಸಾಕ್ಷಿ, ಬಿಟ್ಟವರು ಹೇಗಿರ್ತಾರೆ ಎಂಬುದಕ್ಕೆ ರಾವಣ ನೇತೃತ್ವ ದುಷ್ಟರೆಲ್ಲ ಸಾಕ್ಷಿ. ಅದು ರಾಮಾಯಣ. ಇದು ಮಹಾಭಾರತಕ್ಕೆ ಬಂದರೆ ಹೀಗೆ ಅಲ್ಲದೆ ಅದಕ್ಕೆ ಹೇಳ್ತಾರೆ. ಮಹಾಭಾರತ ಅಂದ್ರೇನು, ರಾಮಾಯಣ ಅಂದ್ರೇನು? ನಿರ್ಣಯ ಸರ್ವಶಾಸ್ತ್ರಾಣ ಸದೃಷ್ಟಾಂತೋ ಹಿ ಭಾರತೆ. ಶಾಸ್ತ್ರದ ತತ್ವಗಳ ಪ್ರಾಕ್ಟಿಕಲ್. ಅದು ಶಾಸ್ತ್ರತತ್ವ ಹೇಳಿಬಿಟ್ಟು ಅದನ್ನು ಮಾಡಿದರೆ ಏನಾಗುತ್ತೆ ನೋಡಿ, ಬಿಟ್ಟರೆ ಏನಾಗುತ್ತೆ ನೋಡಿ ಅಂತ ತಿಳಿಸ್ಕೊಡೋದಕ್ಕೆ ಮಹಾಭಾರತ ರಾಮಾಯಣ ಬಂದಿರೋದಾದ್ರಿಂದ ಅವನ್ನು ನಾವು ಶಾಸ್ತ್ರದ ಒಂದು ನಿದರ್ಶನ ಅಂತ ನೋಡಬೇಕೇ ಹೊರತು ಕಥೆ ಅಂತ ನೋಡಬಾರದು. ಅದು ಥಿಯರಿ ಕಟ್ಟೇ ಇರಲು, ಇದು ಪ್ರಾಕ್ಟಿಕಲ್ ಅಷ್ಟೇ. ಏತ್ವೇತ ದಭ್ಯ ದುರ್ಯೋಧನ ಅಸೂಯೆ ಪಡ್ತಾನೆ ಕೃಷ್ಣನ ಮೇಲೆ, ಅವ್ರು ಕಟ್ಟಿ ಹಾಕ್ಲಿಕ್ಕೆ ಹೋಗ್ತಾನೆ ದ್ವೇಷದಿಂದ. ಅದು ಅಸೂಯೆ ಪರಾಕಷ್ಟೇ ಅದು. ಏತ್ವೇತ ದಭ್ಯಸೂ ಎಂತೋ ನಾ ಅನುತಿಷ್ಠಂತಿ ಮೇ ಮತಂ ಸರ್ವಜ್ಞಾನ ವಿಮೂಢಾಂತಾನ್ ವಿದ್ಯೆ ನಷ್ಟಾನತೇತ ಸಹ. ಅವ್ರ ಜ್ಞಾನ ಎಲ್ಲ ಹೋಗುತ್ತೆ, ನಷ್ಟರಾಗ್ತಾರೆ, ಬುದ್ಧಿ ಕಳ್ಕೊತಾರೆ, ಸರ್ವನಾಶಕ್ಕೊಳಗಾಗ್ತಾರೆ. ಅದೇ ಮತವನ್ನು ಅನುಸರಿಸಿ ನಡೀಲೇಬೇಕು. ಭಗವದ್ಗೀತೆ ಭಗವಂತನ ಮತ ಇದು. ಭಗವದ್ಗೀತೆಯಲ್ಲಿ ಭಗವಂತನ ಮತ ತಾನೇ ಎಕ್ಸ್ಪ್ಲಿಸಿಟ್ ಆಗಿ ಡಿಕ್ಲೇರ್ ಮಾಡ್ತಿರೋದ್ರಿಂದ ಡೌಟ್ ಬರೋ ಚಾನ್ಸೇ ಇಲ್ಲ. ಇಲ್ಲಿ ಅನುಸರಿಸಿ ನಡೆಯೋರು ಇದ್ದಾರೆ ಸಾತ್ವಿಕರು, ಅನುಸರಿಸದೆ ನಡೆಯೋರು ಇದ್ದಾರೆ ತಾಮಸರು. ಇದು ಜೀವಭೇದ ಬಂತ ಇಲ್ಲ? ತಾರತಮ್ಯ ಬಂತು, ಜೀವಭೇದ ಎಲ್ಲ ಬಂತು. ನನ್ನ ಮತನ್ನು ಅನುಸರಿಸಿ ನಡಿಬೇಕು, ನಾನು ಸರ್ವೋತ್ತಮ, ಉಳಿದವರೆಲ್ಲ ದಾಸರು, ಆ ಭಾವನೆ ಬಂತು. ಬಹುವಚನ ಹೇಳಿದ್ದರಿಂದ ಜೀವ ಜೀವ ಭೇದ ಬಂತು, ಪ್ರತಿಯೊಂದು ಬಂದೋಯ್ತು. ಮತ ಅಂಬದ್ದು ಇದು ನಪುಸಕನದ ಪದ ಜಡ ಸತ್ಯತ್ವ ಬಂತು. ಜೀವ ಜಡ, ಜೀವಭೇದ ಜಡಭೇದ, ಜೀವೇಶ ಭೇದ ಜಡ ಜಡಭೇದ, ಜಡೇಶ ಭೇದ ಜೀವ ಜೀವಭೇದ ಎಲ್ಲ ಈ ಶ್ಲೋಕದಲ್ಲಿ ಬರೋದ್ರಿಂದ ಇದು ಆಚಾರ್ಯ ಕೃಷ್ಣನ ಮತ ಇದು. ಹಾಂ, ಯಾಕೆ ಅರ್ಜುನ ನೀ ಅನುಸರಿಸಿ ನಡೀತೀಯೋ ಬಿಡ್ತೀಯೋ ಹೇಳಿ ಈಗ. ಯಾಕೆಂದರೆ ಏನಾಗಿದೆ ಈಗ ಕ್ಲೈಮ್ಯಾಕ್ಸ್. ಕೆಲವಕ್ಕೆ ಒಂದು ದೋಸೆ ಕೊಟ್ಟರೆ ಹೋಗಿಬಿಡುತ್ತೆ, ಕೆಲವೆಲ್ಲ ವರ್ಷಗಟ್ಟಲೆ ಟ್ರೀಟ್ಮೆಂಟ್, ಕೆಲವು ತಿಂಗಳುಗಟ್ಟಲೆ ಟ್ರೀಟ್ಮೆಂಟ್, ಕೆಲವು ಕೋರ್ಸ್ ಆಗಬೇಕು. ಇಷ್ಟೆಲ್ಲ ಹೇಳಿದರೆ ಅರ್ಜುನ ಏನ ಗಟ್ಟಿ ಆಗುತ್ತೆ. ದುರ್ಯೋಧನಾದಿಗಳನ್ನು ನೋಡಿ, ಭೀಷ್ಮಾದಿಗಳನ್ನು ನೋಡಿ, ಕೃಪಯಾ ಪರಯಾವಿಷ್ಟ. ಸ್ವಲ್ಪ ಕೃಪೆ ಬಂದಿಲ್ಲ ಆತನೇ, ಏನು ಬಂದಿದೆ? ಭಾರಿ ಕೃಪೆ ಬಂದ್ಬಿಟ್ಟೆ. ಅದು ಹೋಗ್ಬೇಕಾದ್ರೆ ಏನು ಮಾಡಬೇಕೀಗ? ಇಷ್ಟೆಲ್ಲ ಹೇಳಿದ್ರೇ ಹೋಗೋದು, ಇಲ್ಲದ್ರೆ ಹೋಗೋದು. ಹಾಂ, ಈಗ ತೆಂಗಿನಕಾಯಿ ಹೀಗೆ ಹೊಡೆದ ಹೊಡೆಯುತ್ತ, ಹೀಗೆ ಹೊಡೆದ ಹೊಡಿ, ಏನು ಹೊಡಿಬೇಕು ಅದನ್ನು? ಎತ್ತಿ ಹೊಡೆದ್ರೆ ಹೊಡೆಯುತ್ತೆ ಅವರು. ಆಮೇಲೆ ಹೀಗೆ ಕುಡ್ತಾ ಕೂತ್ಕೊಂಡ್ರೆ ಹಾಗೇ ಇರುತ್ತೆ, ಕೈ ನೋವಾಗುತ್ತೆ, ಅದು ಹೊಡೆಯೋದಿಲ್ಲ. ಜೋರಾಗಿ ಹಾಕಿದರೆ ಹೋಗುತ್ತೆ. ಎಷ್ಟೊತ್ತು ಇದೆಲ್ಲ ಹೇಳೋದು ಕೆಟ್ಟ ದಿವಸ ಎಷ್ಟೊತ್ತು ಬೇಕು? ತಿಳಿದವರು ಹೇಳೋದು ಬೇರೆ, ಹೇಳಿದ್ದೀನಿ ಎಕ್ಸ್ಪ್ಲೇನ್ ಮಾಡೋದು ಬೇರೆ, ಹೇಳೋದು ಬೇರೆ. ಗೊತ್ತಾಯ್ತಾ? ಬ್ರೇಕ್ ಹಾಕು ಅಂತ ಹೇಳ್ತಾನೆ, ಬ್ರೇಕ್ ಹಾಕಿರ್ತಾನೆ. ಎಷ್ಟು ವ್ಯತ್ಯಾಸ ಇದೆ ಅದಕ್ಕೀಗ? ಬ್ರೇಕ್ ಹಾಕೋ ಹೇಳಿದ್ಮೇಲೆ ಹಾಕಿದ್ರೆ ಗೋವಿಂದ ಹೋಗ್ಬಿಟ್ಟಿರ್ತಾನೆ ಅಷ್ಟೊತ್ತು ಇನ್ನೊಬ್ರು. ಗೊತ್ತಾಯ್ತಾ? ತಕ್ಷಣ ಆಗುತ್ತೆ ಅದು ರಿಫ್ಲೆಕ್ಸ್ ಆ್ಯಕ್ಷನ್ ಅದು. ಅದರಿಂದ ಹೇಳೋದು ಮಾಡೋದಕ್ಕೂ ಮಾಡೋದು ತುಂಬ ವ್ಯತ್ಯಾಸ ಇದೆ. ಅದರಿಂದ ಹೇಳ್ತಿರೋದು ಕೃಷ್ಣ, ಹೇಳ್ತಿರೋದು ಅರ್ಜುನನಿಗೆ. ಇದು ಓದ್ತಿರೋದು ನಾವು, ಓದ್ತಿರೋದು ನೀವು, ಕೇಳ್ತಿರೋದು ನೀವು. ನಮ್ಮ ಇಷ್ಟ ಇದ್ದ ಅದು ಬೇರೆ ಆಗಿಬಿಡುತ್ತ. ಕೃಷ್ಣ ಹೇಳ್ತಿದ್ದಾರೆ, ಅರ್ಜುನ ಹೇಳ್ತಿದ್ದಾರೆ ಅಂದರೆ ಅದು ಎಕ್ಸ್ಪ್ಯಾಂಡ್ಸ್. ಇದಿಷ್ಟು ಕೂಡ ಏನು, ಅದರ ಎಕ್ಸ್ಪ್ಯಾಂಡೆಡ್ ಫಾರಮ್ ಇದು. ಭಗವದ್ಗೀತೆ ಇಷ್ಟು ಈ ರೀತಿ ಹೇಳಿದ್ದಲ್ಲ, ಅದು ಆಚಾರ್ಯ ಬರೀತಾರೆ ಈ ರೀತಿ ಹೇಳಿದ್ದಲ್ಲ. ಈ ರೀತಿ ಹೇಳಿದ್ದನ್ನು ವೇದವ್ಯಾಸ ರೂಪದ ಏನು ಮಾಡ್ತಾರೆ ನಮಗೆಲ್ಲ ತಿಳಿ, ಹಾಗೆ ಎಕ್ಸ್ಪ್ಯಾಂಡ್ ಮಾಡಿ ಬರೆದಿದ್ದ ಹೇಳಿದ್ದಾ. ಅದಲ್ಲ ಅರ್ಜುನ ಉವಾಚ ಓದ್ತೇವೆ, ಅರ್ಜುನ ಹೇಳಬೇಕಾಗಿಲ್ಲ ಹಾಗೆ ಹೇಳ್ತಾನ. ಕೃಷ್ಣ ಉವಾಚ ಅದೆಲ್ಲ ಓದಕ್ಕೆ ಟೈಮ್ ಹೋಗುತ್ತೆ, ಅದಿಷ್ಟು ಕಟ್ಟಾಗ್ತಾ ಹೋಗುತ್ತೆ. ಇದು ಒಂದು ಶ್ಲೋಕ, ಹತ್ತು ಶ್ಲೋಕ, 11 ಶ್ಲೋಕ ಹೇಳೋದಕ್ಕೆ 1 ನಿಮಿಷ ಬೇಕು. 11 ಶ್ಲೋಕ ಹೇಳೋದಕ್ಕೆ 1 ನಿಮಿಷ, ಕರೆಕ್ಟಾಗಿ ಸರಿಯಾಗಿ ಹೇಳಿದರೆ. ಹಾಂ, ಆಗ ಒಟ್ಟು ಎಷ್ಟು 701 ಶ್ಲೋಕ ಇದೆ, ಎಷ್ಟು ನಿಮಿಷ ಬೇಕು ನಮಗೆ ಅಲ್ಲಿಗೀಗ? 61 ಗಂಟೆ ಸಾಕು, ಒಂದೇ ಗಂಟೆ ಸಾಕು. 1 ಗಂಟೆಯಲ್ಲಿ ಯಾವ್ದು ಸೇರ್ತೇವೆ ನಾವೀಗ? ಮೊದಲೇ ಅಧ್ಯಯನ ಸೇರುತ್ತೆ, ವಿಶ್ವರೂಪರು ಅದೆಲ್ಲ ಸೇರುತ್ತೆ. ಅದನ್ನೆಲ್ಲ ತೆಗೆದಾಕ್ಬಿಟ್ರೆ 1/2 ಗಂಟೆ ಬರುತ್ತೆ. ಅದನ್ನು ತೆಗೆದಾಕಿದ್ರೆ ಡೈರೆಕ್ಟ್ ಮಾತಾಡೋದು ಇನ್ನೂ ಕಡಿಮೆ ಆಗಬೇಕು. ಅರ್ಥ ಆಯ್ತಾ? ಅದರಿಂದ ಒಂದು 15-20 ನಿಮಿಷ ನಡೆದ್ರೆ ಅದು ಅಷ್ಟೇ ಹೊರತು ವರ್ಷಗಟ್ಟಲೆ ನಡೆದಿದ್ದಲ್ಲ ಗೀತ. 15 ನಿಮಿಷ ಒಂದು ಮಾತು ಹೇಳಿದ್ರು ಕರೆಕ್ಟ್ ಆಯ್ತು, ಅರ್ಥ ಆಯ್ತು ಅಂತ ಹೇಳ್ತಾ. ಆ ಒಂದು ಮಾತಿಗೆ ಎಷ್ಟೊತ್ತು ಬೇಕು? ಯಾರು ಹೇಳ್ತಾರೆ ಒಂದು ಮಾತು ಅರ್ಥ ಆಗುತ್ತೆ, ಉಳಿದವರಿಗೆ ಅದು ಅರ್ಥ ಆಗೋದಿಲ್ಲ. ಆದ್ದರಿಂದ ಇದು ಆ ಟೈಮ್ನಲ್ಲಿ ಹೇಳಿದ್ದು ಹೌದು. ಆ ಟೈಮ್ ಬೇರೆ ಟೈಮ್ ಹೇಳಿ ಏನು ಉಪಯೋಗ ಇದರಿಂದ? ಆ ಟೈಮ್ ಹೇಳುತ್ತಾರೆ ಉಪಯೋಗ ಆಗಿದ್ದು, ಅದು ರಿಲೆವೆಂಟ್, ಮೋಸ್ಟ್ ರಿಲೆವೆಂಟ್ ಪೊಸಿಷನ್ ಬಂದಾಗ. ಮತ್ತೆ ಉಳಿದವರಿಗೆಲ್ಲ ಗೊತ್ತಾಗಿಲ್ಲ ಅದು, ಅದೇನದು ಕಾರ ಕೂತ ರಥಲ್ಲಿ ಕೂತ ಮಾತಾಡ್ತಿದ್ದಾರೆ ಅಷ್ಟೇ. ಇದು ಎ ಸಿ ಕಾಲ ಕೂತ ಮಾಡಿ ಮಾತಾಡ್ತಾರೆ, ಏನೂ ಗೊತ್ತಾಗಿಲ್ಲ ಹೊರಗಿನವರಿಗೆ. ಆ ರೀತಿ ಮಾತಾಡಿರೋದಾದ್ರಿಂದ ಡಿಸ್ಟರ್ಬ್. ಇನ್ನೂ ಯುದ್ಧ ಶುರುವಾಗಿಲ್ಲ, ಈ ಮಧ್ಯೆ ಯುದ್ಧ ಏನಾಗಿದೆ ಆಗ ಶುರುವಾಗಿಲ್ಲ, ಹಿಂದೆ ಬಂದಿದೆ ಆಗ್ಲೇನೆ. ಆ ಮಾತು ಎಲ್ಲಿ ಬಂದಿದೆ ನೆನಪಿದೆಯಾ? ಯುದ್ಧ ಶುರುವಾಗಿದ್ದಿಲ್ಲ ಇನ್ನೂ ಅಂತ ಎಲ್ಲಿ ಹೇಳಿದ್ದಾರೆ? ಏನು ಬಂದಿದೆ? ಏನು ಆವಾಗ ಏನಂತ? ಪ್ರವೃತ್ತೆ ಶತ್ರ ಸಂಪಾತೆ ಧನುರುದ್ಯಮ್ಯ ಪಾಂಡವ, ರಾಯರು ಬರೀತಾರೆ. ವರ್ತಮಾನ ಸಾಮೀಪ್ಯ ವರ್ತಮಾನವದ್ವಾ, ಬಡಿಸ್ತಾ ಇದ್ದಾರೆ, ಬಡಿಸ್ತಾ ಇಲ್ಲ ಇನ್ನು ಕೂಡ, ಎಲೆ ಹಾಕಿದ್ದಾರೆ ಅಷ್ಟೇನೆ, ಬಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಡ್ತಾರೆ. ಏನಂತಾರೆ ಅದಕ್ಕೆ? ವರ್ತಮಾನ ಸಾಮೀಪ್ಯ ವರ್ತಮಾನವದ್ವ. ಇನ್ನು ಕರೀತಾರೆ ಯಾರು? ಬಂದೆ ಅಂತಾನೆ, ಬಂದೆ ಅಲ್ಲೇ ಇದ್ದಾನೆ. ಪಾಸ್ಟ್ ಟೆನ್ಸ್ ಬಂದೆ ಎಂಬುದು, ಬಂದೆ ಎಂಬುದು ಪಾಸ್ಟ್ ಟೆನ್ಸ್. ಈಗ ಬೇಗ ಬರ್ತೀನಿ ಅಂತ ಅಷ್ಟೇ ಅರ್ಥ ಹೊರತು ಬಂದಾಗಿದೆ ಅಂತ ಅರ್ಥ ಅಲ್ಲ. ಅದಕ್ಕೆ ಆ ಅರ್ಥದಲ್ಲಿ ಯುದ್ಧ ನಡೆಯಲಿಕ್ಕೆ ಶುರುವಾಗೇ ಇಲ್ಲ ಫಸ್ಟು. ಮತ್ತೆ ಹೇಳ್ತಿರೋದು ಯಾರು? ಕೇಳ್ತಿರೋರು ಯಾರು? ಮತ್ತೆ ಕೃಷ್ಣ ಹೇಳ್ತಿದ್ದಾರೆ ಅಂದರೆ ಡಿಸ್ಟರ್ಬೆನ್ಸ್ ಪ್ರಶ್ನೆನೇ ಬರೋದಿಲ್ಲ. ಯಾಕೆ? ಇವು ಅಂತಃಪ್ರವೇಶಿ, ಎಲ್ಲರೂ ಮಾತುಕತೆ ಬರೋದು ಯಾವಾಗ? ದೇವರು ಒಡಗಿದ್ದಾರೆ, ಆದ್ದರಿಂದ ಯಾರು ಹೇಳ್ತಾರೆ ಅನ್ನೋದು ಡಿಪೆಂಡ್ ಆಗುತ್ತೆ. ಯಾರು ಹೇಳ್ತಾರೆ ಅನ್ನೋದ್ರ ಮೇಲೆ ಕೃಷ್ಣ ಹೇಳ್ತಿರಬೇಕಾದ್ರೆ ಡಿಸ್ಟರ್ಬೆನ್ಸ್ ಹೋಗಿ. ಯಾವ ಅರ್ಥ ಆಯ್ತು ಅರ್ಜುನಿಗೆ ಅಂದರೆ? ಅರ್ಥ ಮಾಡಿಸೋದು ಯಾರು? ದೇವರೇನೆ. ಅರ್ಥ ಆಗಲಿ ಅಂತ ಸಂಕಲ್ಪ ಮಾಡಿದ್ರೆ ಸಾಕು, ಹೋಗುತ್ತೆ. ಅಂಥದ್ದು ಇಷ್ಟು ಹೇಳ್ತಾರೆ ಅಂತ ಯಾಕೆ ಹೇಳಿದೆ? ಉಳಿದವರಿಗೆಲ್ಲ ಬರೆದ ಮೇಲೆ ಗೊತ್ತಾಗಲಿ ಅಂತ ಹೇಳೋದಕ್ಕೋಸ್ಕರ ಅಷ್ಟೇ ಹೊರತು ಇನ್ನೇನು ಇಲ್ಲ. ಅದೆಲ್ಲ ಹಿಂದೆ ಬಂದಿದೆ ಆಗಲಿ. ಫಲಮಾಹ ಏ ಮೇ ಇತಿ ಏತು ಏವಂ ನಿವೃತ್ತ ಕರ್ಮಾಣಃ. ನೋಡಿ, ನಿವೃತ್ತ ಕರ್ಮಾಣಃ ಕರ್ಮಿಣಃ, ನಿವೃತ್ತ ಕರ್ಮಿಗಳಾಗಬೇಕು. ನಿವೃತ್ತ ಅಂದ್ರೆ ಏನರ್ಥ ಹೇಳಿದ್ದಾರೆ? ರಿಟೈರ್ ಆದಮೇಲೆ ಕೆಲಸ ಮಾಡೋದು ಅಂತಾನ? ನಿವೃತ್ತ ಕರ್ಮ ಅಂದರೆ ರಿಟೈರ್ ಆದಮೇಲೆ ಕೆಲಸ ಶುರು ಮಾಡ್ರಿ ಅಲ್ಲ. ಏನದು? ಫಲಾಪೇಕ್ಷೆ ಬಿಟ್ಟು ಮಾಡಿದ್ರು. ಫಲಾಪೇಕ್ಷೆ ಬಿಟ್ಟು ಏನು ಮಾಡಿದ್ರೆ ಯಾವುದಕ್ಕೆ ಕೌಂಟ್ ಆಗುತ್ತದೆ? ಮೋಕ್ಷಕ್ಕೆ ಕೌಂಟ್ ಆಗುತ್ತೆ. ಜ್ಞಾನ ಬಂದು ಮೋಕ್ಷ ಕೊಡೋದು, ಜ್ಞಾನದ್ವಾರ ಮೋಕ್ಷಕ್ಕೆ ಕಾರಣ. ಪ್ರವೃತ್ತಿ ಬಂದ ತಕ್ಷಣ ಸಣ್ಣ ಕೆಲಸ ಮಾಡಿದ, ಅವಲಕ್ಕಿ ಕೊಟ್ಟ ಸುಧಾಮ, ಇತಿ ಸಣ್ಣ ಕೆಲಸ. ಆದರೆ ಅನುಸಂಧಾನ ಸರಿ ಇದ್ದಿದ್ದರಿಂದ ಇವಳು ಎಂಥ ದಾರಿ ಆಯಿತು. ದುರ್ಯೋಧನ ಎಷ್ಟು ಕೊಟ್ಟ, ಅನುಸಂಧಾನನೇ ಇಲ್ಲ, ಏನಾಯ್ತದ? ಸರ್ವನಾಶ ಆಗೋದು. ಅದು ಕ್ವಾಂಟಿಟಿ ದೇವರು ಕೇಳೋದಿಲ್ಲ, ಏನು ಕೇಳ್ತಾನೆ? ಕ್ವಾಲಿಟಿ. ಪತ್ರಂ ಪುಷ್ಪಂ ಫಲಂ ತೋಯಂ ಯೋಮೇ ಭಕ್ತ್ಯಾ ಪ್ರೇರಿ. ಕ್ವಾಂಟಿಟಿ, ಅದು ಸಿಂಗಲ್ ಸಿಂಗಲರ್ ಬೇರೆ, ಜೊತೆಗೆ ಫಲಾನಿ ಪುಷ್ಪಾಣಿ ಅಂತ ಹೇಳೋದಿಲ್ಲ. ಒಂದು ದಳ ಸಿಹಿ ತುಳಸಿ, ಒಂದು ಬಿಂದು ಗಂಗೋದಕ್ಕು, ಒಂದು ತುಳಸಿ ದಳ, ಒಂದು ಹಣ್ಣು, ಒಂದು ಸಾಕು ನನಗೆ. ಆದರೆ ಭಕ್ತಿ ಉಪಹೃತ ಮಸ್ತ್ಯಾಮ, ಏನಿರಬೇಕಲ್ಲಿ? ಭಕ್ತಿ ಇಂಪಾರ್ಟೆಂಟ್. ಭಕ್ತಿ ಇಲ್ಲದೆ ಏನು ಕೊಟ್ಟರು ಸ್ವೀಕಾರ ಮಾಡೋದಿಲ್ಲ. ಭಕ್ತಿ ಇದ್ದು ಏನು ಕೊಟ್ಟರು ಸ್ವೀಕಾರ ಮಾಡ್ತಾನೆ, ಭಕ್ತಿ ಇದ್ದುಬಿಟ್ಟು. ಇಷ್ಟೇ. ಶಬರಿ ಕೊಟ್ಟ ಹಣ್ಣುಗಳು ಎಷ್ಟು ಎಕ್ಸಾಂಪಲ್ಸ್ ಇದೆ ತಗೊಳ್ಳೋದು ಕೊಟ್ಟರೆ. ಆ ಅರ್ಥದಲ್ಲಿ ಫಲಮಾಹ ನಿವೃತ್ತ ಕರ್ಮಕ್ಕಿರ ವೈಶಿಷ್ಟ್ಯ. ನಿವೃತ್ತ ಕರ್ಮಿಣಃ ದೇವಿ, ಶ್ರದ್ಧಾ ಭಕ್ತಿ ಎರಡು ಒಂದೇ. ಶ್ರದ್ಧೆಯ ಶ್ರದ್ಧೆ ಎಂಬುದು ಸ್ಟಾರ್ಟಿಂಗ್ ಪಾಯಿಂಟ್, ಭಕ್ತಿ ಎಂಬುದು ರಿಸಲ್ಟ್ ಅಷ್ಟೆ. ಮುಚ್ಚೆ ಇಲ್ಲಿ ನಮ್ಮಲ್ಲಿ ನೋಡಿ, ಉದಾಹರಣೆಗೆ ಬಸ್ನಲ್ಲಿ ಹೋಗ್ತಾರೆ, ರಿಸರ್ವೇಷನ್ ಮಾಡಿಸ್ಬಿಡ್ತಾರೆ. ಗೊತ್ತಾಯ್ತಾ? ಇದೊಂದು ತಿಂಗಳು ಮುಂಚೆ ರಿಸರ್ವೇಷನ್, 2-3 ತಿಂಗಳು ಮುಂಚೆ ಮಾಡಿಸ್ಬಿಡ್ತಾರೆ. ಅವು ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ, ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ. ಇವನು ಏನು ಗ್ಯಾರಂಟಿ? ಆಕ್ಸ್ಪಾತ್ ಇಲ್ಲದೆ ಅವ್ರು ಏನು ಮಾಡಬೇಕಾಗಿದ್ರೆ? ಏನು ಗೊತ್ತಿದೆ ಅವನಿಗೀಗ? ರಿಸರ್ವೇಷನ್ ಆಯ್ತಾ? ಇದೆ ಗೊತ್ತೇ ಇದೆ. ಆ ನಂಬಿಕೆ ಮೇಲೆ ಹೋಗ್ತಾನೋ ಇಲ್ವೋ? ಮರೆ ಕೊಟ್ಟು ನಂಬರು ಕೊಟ್ಟು ಎಲ್ಲ ಮಾಡಿ ವೇಸ್ಟ್ ಮಾಡಿ ಹೋಗ್ಬಿಡ್ತಾನೆ. ಹೋಗ್ತಾನೆ, ಅದೇನದ ಅದು ಶ್ರದ್ಧೆ. ಅದೇ ಇದೊಂದು ಒಂದು 10 ವರ್ಷ ಮೇಲೆ ಕಾರ್ ಹಾಕ್ಸ್ ಕೊಟ್ಟರೋ ಬರುತ್ತೆ, ಬುಕ್ ಮಾಡಿ ಕೂತ್ಬಿಟ್ಟಿರ್ತಾನೆ, ಮನೆ ಯಾವ್ದು ಅಪ್ಲೈ ಮಾಡ್ಕೋತಿರ್ತಾನೆ ಬಿ ಡಿ ಎ ಸೈಟ್ಗೆ, ಅಡ್ವಾನ್ಸ್ ಕೊಟ್ಬಿಟ್ಟಿರ್ತಾನೆ 4-5 ಲಕ್ಷ. ಅದೇನು ಗ್ಯಾರಂಟಿ? ಅದು ನಂಬಿಕೆ. ಏನು ನಂಬಿಕೆ ಅದು? ಇಲ್ಲ, ಸರ್ಕಾರ ಕರೆದಿದೆ, ವ್ಯವಸ್ಥೆ ಇದೆ, ಇದು ಕೊಟ್ಟಿದ್ದಾರೆ, ಅದು ಸರಿ ಇದೆ, ಆ ರೀತಿಯೇ ಗೀತೆ ಹೇಳಿದೆ, ಆಚಾರ ಹೇಳಿದ್ದಾರೆ, ಆದ್ದರಿಂದ ಸರಿ. ಇದು ಶ್ರದ್ಧೆ, ಗೊತ್ತಾಯ್ತಾ? ಯಾವ ಕೆಲಸವನ್ನು ನಾವು ಯಾರು ಹೇಳ್ತಾರೆ, ಹೇಗೆ ಹೇಳಿದ್ದಾರೆ ಅನ್ನೋದ್ರ ಮೇಲೆ ನಮಗೆ, ಅವ್ರು ಹೇಳ್ತಾರಾ ಏನು ಮಾಡಿ ನಂಬೇಡಿ ಅಂತ ಹೇಳ್ತಾರೆ, ಇವ್ರು ಹೇಳ್ತಾರಾ ನಂಬಿ ಅಂತ ಹೇಳ್ತಾರೆ. ಸೊ ದೇವ್ರು ಹೇಳಿದ್ರೆ ನಮ್ಮದು ಇನ್ಯಾರು ಮಾತು ನಂಬಬೇಕು ನಾವೀಗ, ಗೊತ್ತಾಯ್ತಾನೆ? ಸೊ ಸರ್ಕಾರದಕ್ಕೆ ಮೋಸ ಮಾಡಿದ್ರೆ ಅಂತ ಹೇಳ್ತಾರಲ್ಲ ಹಾಗೆ, ಗೌರ್ಮೆಂಟ್ ಆರ್ಡರ್ ಅಂದ್ರೆ ಏನರ್ಥ ಅದಕ್ಕೀಗ? ಇವತ್ತು ಇನ್ನೂ ನೋಡಿಬೇಕಾದ್ರೆ ಒಂದು ಕೆಲಸದಲ್ಲಿ ಇರ್ತಾನೆ, ಇನ್ನೊಂದು ಕೆಲಸಕ್ಕೆ ಆರ್ಡರ್ ಬರುತ್ತೆ, ರಿಸೈನ್ ಮಾಡಿ ಹೋಗ್ತಾನೆ ಇಲ್ಲಿಂದ. ಅಕಸ್ಮಾತ್ ಅಲ್ಲಿ ಇಲ್ಲದವ್ರ ಗತಿ ಏನಾಗಬೇಕು ಅನ್ನಿಸ್ತೆ ಈಗ, ಗೊತ್ತಾಯ್ತಾ? ಯಾವ ನಂಬಿಕೆ ಮೇಲೆ ಹೋಗ್ತಾನೆ ಈಗ? ಆರ್ಡ್ರ್ ಕೈಲಿದೆ ಈಗ, ಅದು ನಂಬಿಕೆ ಇದೆ ಈಗ, ಆ ನಂಬಿಕೆ ಇದೆ, ನಂಬಿಕೆ ಒಂದು ಬೇಸಿಸ್ ಇದೆ, ಸುಮ್ಮನೆ ಕೊಂಡು ಹೋಗ್ಬಿಟ್ರೆ ಉಪಯೋಗ ಇಲ್ಲ, ಏನಿದೆ ಅದಕ್ಕೊಂದು ಬೇಸಿಸ್ ಇದೆ. ಸೊ ಬರೀ ನಂಬಿಕೆ, ಮೂಢನಂಬಿಕೆ, ಅಂಧಶ್ರದ್ಧೆ. ಅದು ಆಧಾರದ ನಂಬಿದಾಗ ಅದು ಸರಿಯಾದ ಶ್ರದ್ಧೆ. ಯಾಕೆ ನಂಬಿ ಏಕಾಶ ಉಪಾಯ ಒಳ್ಳೆಯದಾಗ ಯಾತಕ್ಕೆ? ಆಚಾರ ಹೇಳಿದ್ದಾರೆ, ಕೃಷ್ಣ ಹೇಳಿದ್ದಾರೆ, ನಂಬಿಕೆ ಇದೆ. ಯಾವುದೋ ವ್ರತ ಮಾಡ್ತಾರೆ, ಯಾರು ಹೇಳಿದ್ದಾರೆ ಅದನ್ನು? ಹೇಳಿಲ್ಲ, ಕೇಳಿಲ್ಲ, ಏನು ಉಪಯೋಗ ಅದರಿಂದ? ಶ್ರಮ ಏವ ಹಿ ಕೇವಲ, ವೇಸ್ಟ್ ಆಗುತ್ತೆ ಹೊರತು ಉಪಯೋಗ ಬರೋದಿಲ್ಲ. ಅದು ಅರ್ಥ ಮಾಡ್ಕೊಂಡ್ಬಿಟ್ರೆ ಆ ಶ್ರದ್ಧೆ ಶಬ್ದಕ್ಕೆ ಅರ್ಥ. ಬೇಸಿಸ್ ಮೇಲೆ ಬರೋ ನಂಬಿಕೆ ಶ್ರದ್ಧೆ, ಬೇಸಿಸ್ ಇಲ್ಲದೆ ಬಂದರೆ ಅದು ಮೂಢನಂಬಿಕೆ. ಅಂಧಶ್ರದ್ಧೆ ಅಂದರೆ ಅದೇ. ಇವತ್ತು 196 ಶ್ರದ್ಧೆಗಳು ಎಂಥದ್ದು? ಮೂಢನಂಬಿಕೆ ಜಾಸ್ತಿ ಇರುತ್ತೆ, ಅದು ಹೋಗಬೇಕೆ ಹೊರತು ನಂಬಿಕೆನೇ ಹೋಗಬಾರ್ದು. ನಂಬಿಕೆ ಇರೋರು ಕೆಲಸನೇ ಆಗ, ಕಂಡಕ್ಟರ್ ದುಡ್ಡು ಕೊಡ್ತಾನೆ, ಅವನು ಹೋಗ್ಬಿಡ್ತಾನೆ ಆ ಕಡೆಗೆ, ಟಿಕೆಟ್ ಕೊಟ್ಟಿಲ್ಲ ಅಂತ ಗಾಬರಿ ಆಗ್ತಾನೆ. ಇಲ್ಲ, ಏನು ನಂಬಿಕೆ ಇದೆ ಅವನಿಗೀಗ? ದುಡ್ಡು ಕೊಟ್ಟರೆ ಟಿಕೆಟ್ ಕೊಟ್ಟೇ ಕೊಡ್ತಾನೆ, ಅದು ನಂಬಿಕೆ. ಆಮೇಲೆ ಕೆಲಸ ಚೇಂಜ್ ಆಮೇಲೆ ಕೊಡ್ತೀನಿ ಅಂದ್ಬಿಡ್ತಾನೆ, ಅಷ್ಟಕ್ಕೆ ನಂಬ್ತಾರೆ. ಕೆಲವು ಬರ್ಕೊಡ್ತಾನೆ, ಆದರೂ ನಂಬ್ತಾರೆ, ಹಾಗೆ ಹೇಳಿದ್ರು ನಂಬ್ತಾರೆ. ಅದೆಲ್ಲ ಏನು ಗ್ಯಾರಂಟಿ ಅಂತ ಕೂತ್ಕೊಂಡು ಕೆಲಸ ಆಗುತ್ತಾ? ಈ ಕಡೆ ಟಿಕೆಟ್, ಈ ಕಡೆಗೆ ಯಾರೋ ಇಸ್ಕೊತಾ ಇನ್ನು ಬಂದಿದೆಯಾ, ಟಿಕೆಟ್ ಕೊಡೋ ದುಡ್ಡು ಕೊಡ್ತೀನಿ ಅಂತೇಳಿ, ಏನು ನಂಬಿಕೆ ಇದೆ? ಕೊಟ್ಟರೆ ಕೊಟ್ಟರೆ ಕೊಡ್ತಾನೆ, ಅವನು ಟಿಕೆಟ್ ಕೊಟ್ಟು ಹೋಗ್ಬಿಡ್ತಾರೆ, ಆಮೇಲೆ ದುಡ್ಡು ಸೋದ್ರೆ ಅರ್ಜೆಂಟ್ ಇದ್ದಾಗ, ಅವನು ನಂಬಿಕೆ ಇದೆ. ಇದೆಲ್ಲ ಆ ನಂಬಿಕೆ ಇಲ್ಲವರು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ, ಜೀವನ ಸಾಧ್ಯನೇ ಇಲ್ಲ. ಪ್ರತಿ ಸ್ಟೇಜಲ್ಲೂ ಏನಿರಬೇಕಲ್ಲಿ? ನಂಬಿಕೆ ಇರಲೇಬೇಕು. ಏಮೇ ಮತಮಿದಂ ನಿತ್ಯಂ ಮನುತಿಷ್ಠಂತಿ ಮಾನವಾಹ, ಅದಿಷ್ಟು ಹೇಳಿದ ಮೇಲೆ ನೀವು ಕಿಂ ಅಪರೋಕ್ಷ ಜ್ಞಾನಿನಃ ನೋಡಿ, ಏತು ಏವಂ ನಿವೃತ್ತ ಕರ್ಮಿಣಃ ತೇಪಿ ಮುಚ್ಚಂತೆ ಜ್ಞಾನದ್ವಾರ. ಆಚಾರ್ಯ ಮಾತು ಬಿಡೋದಿಲ್ಲ, ಬರೀ ಕರ್ಮದಿಂದ ಮೋಕ್ಷ ಅಂತ ತಿಳ್ಕೊಂಡ್ಬಿಡಬೇಡಿ, ಇದರಿಂದ ಜ್ಞಾನ ಬಂದೇನಾಗುತ್ತೆ ಮುಂದೆ? ಮುಕ್ತನಾಗ್ತಾನೆ. ಈ ರೀತಿ ಕಿಮು ಅಪರೋಕ್ಷ ಜ್ಞಾನಿನಃ, ಇನ್ನು ಅಪರೋಕ್ಷ ಜ್ಞಾನಿ ಹೀಗೆ ಮಾಡಿದ್ರೆ ಕೇಳಬೇಕಾ? ನಿವೃತ್ತ ಕರ್ಮಿಗೆ ಜ್ಞಾನ ಬಂದು ಮುಕ್ತಿ ಸಿಗುತ್ತೆ ಅಂದಮೇಲೆ ಅಪರೋಕ್ಷ ಜ್ಞಾನಿ ಹೀಗೆ ಮಾಡಿಬಿಟ್ರೆ ಆನಂದ ವೃದ್ಧಿ ಹೊಂದಿಬಿಡ್ತಾನೆ. ಇವನು ಮೋಕ್ಷ ಹೊಂತಾನೆ, ಅವನೇನು ಅಂತಾನೆ? ಆನಂದ ವೃದ್ಧಿ ಹೊಂತಾನೆ. ನತ್ತು ಸಾಧನಾಂತರ ಮುಚ್ಚತೆ, ಇನ್ನು ಬಿಟ್ಟು ಇನ್ನೊಂದು ಸಾಧನ ಇದ್ರೆ ಹೇಳಿಬಿಡಿ, ಕರ್ಮ ಬಿಟ್ಟು ಇನ್ನೇನೇ ಮಾಡಬಹುದು ಅಂತ ಕೇಳಿದ್ರೆ ಹೇಳ್ತಾರೆ, ಅದು ಸಾಧ್ಯ ಇಲ್ಲ. ಜ್ಞಾನ ಬಿಟ್ಟು ಮೋಕ್ಷ ಹೇಗಿಲ್ವೋ, ಕರ್ಮ ಬಿಟ್ಟು ಜ್ಞಾನನೂ ಹಾಗಿಲ್ಲ, ಗೊತ್ತಾಯ್ತು? ಇವತ್ತು ಏನು ಮಾಡ್ತಿರೋದು? ಇವತ್ತು ಕರ್ಮ ಬಿಟ್ಟು ಮೋಕ್ಷಕ್ಕೆ ಗೆಟ್ ಮಾಡ್ತಾರೆ. ಸೋಮಾರ ಮಾಡಿಸಿದ್ದೆ ಮಾಡಿ ಸಂಧ್ಯೆ ಅನ್ಕೊಂಡು ಮಾಡ್ಕೊಂಡು ಹೋಗಿಲ್ಲ ಅವನು. ಸೋಮಾರ ಏನು ಉಪಯೋಗ ಅದರಿಂದ? ಏಕಾಶ ಉಪವಾಸ ಮಾಡಿಲ್ಲ, ಸಂಧ್ಯಾನೆ ಮಾಡಿಲ್ಲ, ಮನೆಯಲ್ಲಿ ದೇವ್ರ ಪೂಜೆ ಮಾಡಿಲ್ಲ, ಇಲ್ಲಿ ಪವಮಾನ ಹೋಮ, ಗವಗ್ರಹ ಹೋಮ, 100 ಜನ, ಜೊತೆಗೇನಿಲ್ಲ, ಅನುಸಂಧಾನದ ಹೆಸರು ಕೂಡ ಇಲ್ಲ. ಅದೇನಾಗುತ್ತೆ? ಶ್ರಮಯೇ ವಹಿ ಕೇವಲ ಅಷ್ಟೇ. ಅದಕ್ಕೆ ಇದು ಈ ಬೇಕು. ನಿವೃತ್ತ ಕರ್ಮ ಆಗ್ಬೇಕಾದ್ರೆ ಒಂದು ಸಂಧ್ಯಾನೆ ಮಾಡ ಪೂಜೆ ಮಾಡಬೇಕು, ಸಂಧ್ಯಾನೆ ಮಾಡಿರ್ಬೇಕು, ಸಂಧ್ಯಾನೆ ಮಾಡೋಕ್ಕೆ ಸ್ನಾನ ಮಾಡಿರ್ಬೇಕು, ಲಿಂಕ್ ಅದು ಸ್ನಾನ ಮಾಡಿರ್ಬೇಕು, ಮುಂಚೆ ಅದಕ್ಕೆ ಮುಗಿಸಿರ್ಬೇಕು. ಒಂದೊಂದು ಲಿಂಕ್ ಇದೆ, ಒಂದಾದ್ಮೇಲೆ ಬಡಿಸೋದಕ್ಕೆ ಒಂದು ಲಿಂಕ್ ಇದೆಯಲ್ಲ, ಒಂದಾದ್ಮೇಲೆ ಒಂದು ಪ್ರತಿಯೊಂದಕ್ಕೂ ಲಿಂಕ್ ಇದೆ. ಕೂತಷ್ಟು ಮಜ್ಜಿಗೆ ತಂದುಬಿಟ್ರೆ ಎಷ್ಟಿಟ್ಟು ಬರುತ್ತೆ? ಕೂತಷ್ಟು ಮಜ್ಜಿಗೆ ತಂದುಬಿಟ್ರೆ ಅದು ಎಷ್ಟು ಬರುತ್ತೆ ಅಲ್ಲ, ಕ್ರಮ ಅಲ್ಲ ಅದು, ಆಗ ಬರಬಾರ್ದು ಆಮೇಲೆ ಬರಬೇಕು. ಆ ರೀತಿ ನಿವೃತ್ತ ಕರ್ಮಗಳನ್ನು ಮಾಡತಕ್ಕಂಥವರಿಗೆ ಜ್ಞಾನದ್ವಾರ ಮೋಕ್ಷ ಆಗುತ್ತೆ, ಜ್ಞಾನ ಇದ್ದವರೇ ಮಾಡಿಬಿಟ್ರೆ ಆನಂದ ವೃದ್ಧಿ ಆಗುತ್ತೆ. ನೋಡಿ ಹೇಗಿದೆ, ನಿವೃತ್ತಾದೀನಿ ಕರ್ಮಾಣಿ ಹಿ ಅಪರೋಕ್ಷ ಈಶ ದೃಷ್ಟಯೇ. ನಿವೃತ್ತ ಮೊದಲಾದ ಕರ್ಮಗಳೆಲ್ಲ ಅಪರೋಕ್ಷ ಈಶ, ಅಪರೋಕ್ಷೀಕೃತ ಶ್ರೀಶಃ ಅಪರೋಕ್ಷ ಈಶ ದೃಷ್ಟಯೇ. ದೇವರನ್ನ ಪ್ರತ್ಯಕ್ಷ ಕಾಣಕ್ಕೆ ಸಾಧ್ಯ ಆಗುತ್ತೆ ಅಂದ್ರೆ ಒಂದೇ, ಅಪರೋಕ್ಷ ಜ್ಞಾನ ಸಾಧನ ಅಂದ್ರೆ ಒಂದೇ. ಅಪರೋಕ್ಷ ಈಶ ದೃಷ್ಟಿಸ್ತು, ಅಪರೋಕ್ಷ ಜ್ಞಾನ ಆದಮೇಲೆ ಮುಕ್ತವು ಕಿಂಚಿನ್ನ ಮಾಡಿದೆ, ಮುಕ್ತಿ ಗ್ಯಾರಂಟಿ, ಮತ್ತೆ ಯೋಚನೆ ಮಾಡಕ್ಕೆ ಹೋಗಬೇಡಿ. ಆದರೆ ಇದು ಮಾಡಿದರೆ ಮಾತ್ರ ಆನಂದ ವೃದ್ಧಿ ಆಗುತ್ತೆ ಅಷ್ಟೆ. ಸರ್ವಂ ತದಂತರಾಧಾಯ ಮುಕ್ತಯೇ ಸಾಧನಂ ಭವೇತ್. ಎಲ್ಲದಕ್ಕೂ ಕೂಡ ಮುಕ್ತಿ ಸಾಧನ ಆಗಬೇಕಾದ್ರೆ ಅಪರೋಕ್ಷ ಜ್ಞಾನ ಬಂದೇ ಆಗಬೇಕು, ಅದು ಬರದೆ ಹೋದರೆ ಮೋಕ್ಷ ಆಗೋದಿಲ್ಲ. ನ ಕಿಂಚಿದ ಅಂತರಾಧಾಯ ನಿರ್ವಾಣಾಯ ಅಪರೋಕ್ಷ ದೃಕ್ ಇತಿ ಹಿ ಉಕ್ತಂ ನಾರಾಯಣಾಷ್ಟಾಕ್ಷರ ಕಲ್ಪೆ. ಆದರೆ ಅಪರೋಕ್ಷ ಜ್ಞಾನ ಬರದೆ ಮೋಕ್ಷ ಇಲ್ಲ, ಅಪರೋಕ್ಷ ಜ್ಞಾನ ಬಂದಮೇಲೆ ಮೋಕ್ಷ ತಪ್ಪ ಚಾನ್ಸೇ ಇಲ್ಲ. ಆದ್ದರಿಂದ ಮೋಕ್ಷ ಗ್ಯಾರಂಟಿ ಆಗೋದು ಯಾವಾಗ? ಬಂದಮೇಲೆ. ಅದಕ್ಕೋಸ್ಕರ ನಾವು ಪ್ರಯತ್ನ ಮಾಡಬೇಕು ಅಂತ ತಿಳಿಸ್ತಾರೆ. ಇತಿ ಹಿ ಉಕ್ತಂ ನಾರಾಯಣಾಷ್ಟಾಕ್ಷರ ಕಲ್ಪೆ ಕೋಟ್ ಮಾಡಿದರು. ನಾರಾಯಣಾಷ್ಟಾಕ್ಷರ ಕಲ್ಪ ಹೇಳಿದ್ದಾರೆ. ನಾರಾಯಣಾಷ್ಟಾಕ್ಷರ ಕಲ್ಪ ಅಂಬುದು ಪಂಚರಾತ್ರದ ಒಂದು ಭಾಗ. ಇದು ಉದ್ಯೋಗ ಅಂತ ಕೋಟ್ ಮಾಡ್ತಾರೆ ಆಚಾರ್ಯ. ಅದು ಮಹಾಭಾರತದ ಭಾಗ. ಯಾತಕ್ಕೆ ಉದ್ಯೋಗ ಮಹಾಭಾರತ ಅಂತ ಕೋಟ್ ಮಾಡ್ಬೋದು, ಉದ್ಯೋಗ ಅಂತ ಯಾಕೆ ಕೋಟ್ ಮಾಡಬೇಕು? ಹುಡುಕೋದು ಸುಲಭ ಆಗುತ್ತೆ. ಆಗ ಇಡೀ ಮಹಾಭಾರತ ಓದೋದಕ್ಕಿಂತ ಉದ್ಯೋಗ ಬರೋ ಓದ್ಬಿಟ್ರೆ ಸಾಕು. ಅದೇ ರೀತಿ ನಾರಾಯಣ ಅಷ್ಟಾಕ್ಷರ ಕಲ್ಪ ಅಂತ ಹೇಳಿದ್ರಿಂದ ಪಂಚರಾತ್ರಿ ಎಷ್ಟು ಗೊತ್ತಾ ಇರೋದು? 100 ಕೋಟಿ ಶ್ಲೋಕ ಇರೋದು. ಇಲ್ಲೇ ದುಡ್ತಾ ಕೊಡುದು. ಅದಕ್ಕೆ ಈ ಚಾಪ್ಟರ್ ಹೇಳಿದ ತಕ್ಷಣ ಏನಾಗುತ್ತೆ? ಈಗ ಜಿತಂತ್ಯ ಸ್ತೋತ್ರ ಇದರಲ್ಲೇ ಬಂದಿರೋದು. ಜಿತಂತ್ಯ ಸ್ತೋತ್ರ ನಾರಾಯಣ ಅಷ್ಟಾಕ್ಷರ ಕಲ್ಪದ ಪಂಚರಾತ್ರಿ. ಹುಡುಕೋದು ಭಾರಿ ಸುಲಭ. ಮಹಾಭಾರತದಲ್ಲಿದೆ, ಗೀತೆಯಲ್ಲಿದೆ, 18 ಇದೆ, ಆರಾಮ ಹುಡುಕ್ಬಿಡೋದು. ವಿಷ್ಣು ಸಹಸ್ರಾದ್ರೆ ಬಂದಿದೆ, ಎಷ್ಟು ಸುಲಭ ಆಗೋಯ್ತು. ಆ ಥರ ಕೋಟ್ ಮಾಡೋದಕ್ಕೆ ಈ ರೀತಿ ಮಾಡ್ತಾರೆ. ಕೆಲವು ಸರ್ತೆ ಇದು ಪಂಚರಾತ್ರಿ ಅಂತಲೇ ಹೇಳ್ಬಿಡ್ತಾರೆ, ಕೆಲವು ಸರ್ತಿ ಈ ರೀತಿ ಹೇಳ್ತಾರೆ. ಅತ ಏವ ಸಮುಚ್ಚಯ ನೇಮೋ ನಿರಾಕೃತ. ಇಷ್ಟೆಲ್ಲ ಹೇಳಿಬಿಟ್ಟು ಅದರಿಂದನೇ ಕರ್ಮ, ಅದರಿಂದ ಜ್ಞಾನ, ಅದರಿಂದ ಮೋಕ್ಷ. ಇದು ಕ್ರಮ. ಇದು ಜ್ಞಾನದಿಂದನೇ ಮೋಕ್ಷ, ಕರ್ಮದಿಂದನೇ ಜ್ಞಾನ. ಇದು ಸ್ಟೆಪ್ಪೇ ಹೊರತು ಸಮುಚ್ಚಯ ನಿಯಮ ಇಲ್ಲ. 50% ಜ್ಞಾನ, 50% ಕರ್ಮ ಅಂತಿಲ್ಲ. ಅದು ಸಮುಚ್ಚಯ ನಿಯಮೋ ನಿರಾಕೃತ. ಭಾಸ್ಕರ ಮತದವ್ರು ಏನು ಹೇಳ್ತಾರೆ? 50% ಜ್ಞಾನ, 50% ಕರ್ಮ ಅಂತ. ಹಾಗಿಲ್ಲ, 100% ಜ್ಞಾನದಿಂದನೇ ಮೋಕ್ಷ. ಆ ಜ್ಞಾನ ಬರಲಿಕ್ಕೆ ಮಾತ್ರ ಇದೇನಾಗುತ್ತೆ? ಕರ್ಮ ಕಾರಣ ಆಗುತ್ತೆ ಅಷ್ಟೇ ಹೊರತು, ಎರಡು ಈಕ್ವಲ್ ಅನ್ನೋದು ಬೇರೆ, ಒಂದಾದ್ಮೇಲೆ ಒಂದು ಅಂತ ಹೇಳೋದು ಬೇರೆ. ಆದ್ದರಿಂದ ಜ್ಞಾನದಿಂದನೇ ಮೋಕ್ಷ ಅನ್ನೋದೇ ಸಿದ್ಧಾಂತ. ಅತ ಏವ ಸಮುಚ್ಚಯ ನಿಯಮೋ ನಿರಾಕೃತ. ಅನ್ಯಥಾ ಪ್ರತೀತಿಂ ನಿರಾಕರ್ತುಂ ತಾವದ್ ಉತ್ತರ ಶ್ಲೋಕದ್ವಯ ಪ್ರತಿಪಾದ್ಯಮಾಹ ಫಲಮಿತಿ. ಇದು ಆಚಾರ್ಯ ಭಾಷ್ಯ ಆಯ್ತು. ಈಗ ಟೀಕಾರಿನಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ಆಚಾರ್ಯ ಇಷ್ಟರಲ್ಲಿ ಯಾಕೆ ಹೇಳಬೇಕಾಯಿತು ಅನ್ನೋದಕ್ಕೆ ತಿಳಿಸ್ತಾರೆ. ಕೇಚಿತ್ ವಿದ್ವಾಂಸ ಏವಂ ಕುರುವಂತಿ ತೇತಾವತ ಮಯಾ ಕಾರ್ಯಮ್ನವ. ವಿದ್ವಾಂಸ ಹೀಗೆ ಮಾಡ್ತಾರೆ, ಸರಿ ಕೃಷ್ಣ ನನಗೆ ಯಾಕೆ ಹೇಳ್ತಿ ಅಂದರೆ, ನೀನು ವಿದ್ವಾಂಸ ಅದಕ್ಕೆ ಹೇಳ್ತೀನಿ ಅಂತ ಅರ್ಥ. ವಿದ್ವಾಂಸ ಹೇಗೆ ಮಾಡ್ತಾರೆ ಅಂತ ನನಗೆ ಯಾಕೆ ಹೇಳ್ತಿ ಅಂದರೆ, ವಿದ್ವಾಂಸನಾಗಿರೋದಕ್ಕೆ ಹೇಳ್ತಾ ಇದ್ದೇನೆ. ಇತ್ಯಾಶಂಕ್ಯ ಸೂಕ್ತ ಕಾರಣ ಅಕಾರಣಯೋಹೋ ಫಲಮಾಹ ಇತ್ಯರ್ಥ. ನೀವು ವಿದ್ವಾಂಸನಾದ್ದರಿಂದ ಮಾಡಿದರೆ ಹೀಗಾಗತ್ತೆ, ಬಿಟ್ಟರೆ ಹೀಗಾಗತ್ತೆ, ಯೋಚನೆ ಮಾಡು ಅಂತ ಹೇಳಿದ. ಮುಚ್ಚಂತೆ ತೇಪಿ ಕರ್ಮಭಿ ಇತ್ಯಪಿ ಶಬ್ದೇನ ಜ್ಞಾನಮಿವ ನಿವೃತ್ತಂ ಕರ್ಮಾಪಿ ಮೋಕ್ಷ ಸಾಧನ ಮುಚ್ಚತೆ ಇತ್ಯನ್ಯಥಾ ಪ್ರತೀತಿ ನಿರಾಸಾಯ ವ್ಯಾಚಷ್ಟೆ ಏತು ಇತಿ. ಅಂದರೆ ಜ್ಞಾನನೂ ಬೇಕು, ಕರ್ಮನೂ ಬೇಕು, 50% ಅಂತ ತಿಳ್ಕೋಬಾರದು ಅಂತ ಹೇಳೋದಕ್ಕೆ ಜ್ಞಾನನೇ ಬೇಕು ಅಂತ ಪರಮಾತ್ಮ ಒತ್ತು ಹೇಳ್ತಾರೆ. ಕೈಮುತ್ಯ ದ್ಯೋತನಾರ್ಥೋ ಅಪಿ ಶಬ್ದೋ ನ ಸಮುಚ್ಚಯಾರ್ಥ ಇತ್ಯರ್ಥ. ಇಲ್ಲಿ ಬಂದಿರೋ ಸಮುಚ್ಚಯ ಅಪಿ ಶಬ್ದಕ್ಕೆ ಕೈಮುತ್ಯ ನ್ಯಾಯ ಹೇಳೋದಕ್ಕೆ ಉಪಯೋಗಿಸಿದ್ದೆ ಹೊರತು ಸಮುಚ್ಚಯಾರ್ಥ ಹೇಳೋದಕ್ಕೆ ಬಂದಿಲ್ಲ. ಪ್ರಾಸಂಗಿಕಂಚ ಏತತ್ ಸಮುಚ್ಚಯೇ ಯದ್ಯಪಿ ಶಬ್ದ ಸಚ ದ್ವೇಧ. ಆದರೆ ಅಪಿ ಶಬ್ದ ಸಾಮಾನ್ಯ ಯಾವುದಕ್ಕೆ ಉಪಯೋಗಿಸ್ತಾರೆ? ಕಂಜಂಕ್ಷನ್ ಅಂತ ಕರೀತಾರೆ. ಆಲ್ಸೋ ಬಟ್ಟೆಲ್ಲ ಏನವು? ಕಂಜಂಕ್ಷನ್ಸು. ಕಂಜಂಕ್ಷನ್ ಸಾಮಾನ್ಯ ಅಪಿ ಶಬ್ದಕ್ಕೆ ಏನರ್ಥ? ಸಮುಚ್ಚಯ ಅಂತಲೇ ಅರ್ಥ. ಆದರೆ ಎರಡಿದೆ ಸಮುಚ್ಚಯ ಅಪಿ. ಸಚ ದ್ವೇಧ ಜ್ಞಾನಮಿವ ಕರ್ಮಾಪಿ ಪೃಥಕ್ ಸಾಧನಂ ಜ್ಞಾನಕರ್ಮ ಸಮುಚ್ಚಯೇವೇತಿ. ಜ್ಞಾನದಂತೆ ಕರ್ಮವು ಪ್ರತ್ಯೇಕ ಸಾಧನವು ಅಂತ ಒಂದು ಪ್ರಶ್ನೆ, ಅಥವಾ ಜ್ಞಾನಕರ್ಮ ಎರಡು ಸೇರಬೇಕು ಅಂತ ಒಂದು ಪ್ರಶ್ನೆ. ಹಾಗಲ್ಲ, ಜ್ಞಾನನೇ ಮೋಕ್ಷ ಸಾಧನ ಅಂತ ಸಿದ್ಧಾಂತ. ತತ್ ಆದ್ಯಂ ಪಕ್ಷಂ ನಿರಾಕರೋತಿ ನತು ಇತಿ. ಮೊದಲನೇ ಪಕ್ಷ ಇದೆ, ಅಂದರೆ ಎರಡೂ ಸೇರಬೇಕು. ಜ್ಞಾನ ಕರ್ಮ, ಜ್ಞಾನ ಹೇಗೆ ಮೋಕ್ಷ ಸಾಧನನೋ ಕರ್ಮನು ಹಾಗೆ ಸಾಧನನ ಪ್ರತ್ಯೇಕವಾಗಿ ಅಂದರೆ ಉತ್ತರ ಅಲ್ಲ ಅಂತ ಹೇಳ್ತಾರೆ. ಪ್ರತ್ಯೇಕ ಸಾಧನ ಅಂಬೋದು ಕರ್ಮ ಆಗಲಿಕ್ಕೆ ಸಾಧ್ಯ ಇಲ್ಲ. ಏನು ಪೃಥಕ್ ಸಾಧನ ಅಂದರೆ ಸಪರೇಟ್ ಸಾಧನ. ಸಪರೇಟ್ ಸಾಧನ ಅಂದರೆ ಏನು? ಜ್ಞಾನದಿಂದ ಮೋಕ್ಷ, ಕರ್ಮದಿಂದನೂ ಮೋಕ್ಷ. ನಿಮ್ಮದು ಜ್ಞಾನ ಹಾದಿ, ನಮ್ಮದು ಕರ್ಮದ ಹಾದಿ, ಆ ರೀತಿ ಇಲ್ಲ. ಯಾವ ಹಾದಿ? ಜ್ಞಾನದೊಂದೇ ಹಾದಿ ಹೊರತು ಬೇರೆ ಇಲ್ಲ. ಅದನ್ನು ಹೇಳೋದಕ್ಕೆ ಹೇಳಿದ್ದಾರೆ ಅಂತ. ಪೃಥಕ್ ಅಂದರೆ ಪ್ರತ್ಯೇಕ. ಇವತ್ತು ಎರಡು ದಾರಿ ಇದೆಯಪ್ಪ, ಇದರಿಂದ ಹೋದ್ರು ಬರುತ್ತೆ, ಇದರಿಂದ ಹೋಗಿ ಬರುತ್ತೆ ಅಲ್ಲ. ಜ್ಞಾನ ಮೋಕ್ಷಕ್ಕೆ ಇರೋದು ಯಾವುದು? ಒಂದೇ ದಾರಿ ಹೊರತು ಎರಡು ದಾರಿ ಇಲ್ಲ. ಅದಕ್ಕೆ ಆ ಮಾತು ಬಂದಿದೆ. ಯಾವುದಕ್ಕೆ ಹಾಗಿದ್ದು ಹೇಳಿಲ್ಲ. ನಾನೀಗ ಪರೀಕ್ಷೆಗೆ ಹೋಗ್ಬೇಕಾದ್ರೆ ನಿಮಗೆ ಒಂದು ರಿಕ್ಷಾ ಸಹಕಾರ ಕೊಡ್ತು. ಯಾತಕ್ಕೆ ಪಾಸ? ರಿಕ್ಷಾ ಸಿಕ್ಕಿದ್ರೆ ಪಾಸ್ ಆದೆ ಅಂತ ಹೇಳ್ತಾರೆ ಯಾರಾದರೂ. ಬರೀ ರಿಕ್ಷಾ ಇಲ್ಲದ್ರೆ ಹೋಗ್ತಿದ್ದಿಲ್ಲ ಪರೀಕ್ಷೆಗೆ ಇನ್ ಟೈಮು. ಅಂದ ಮಾತ್ರಕ್ಕೆ ರಿಕ್ಷಾ ಇದ್ರೆ ಹೋದ ಮಾತ್ರಕ್ಕೆ ಪಾಸ್ ಆಗಿಬಿಡ್ತೀನ. ಏನು ಮಾಡಿದ್ ಪಾಸ್ ಆದವನು? ಬರೆದಿದ್ದಕ್ಕೆ. ಸೊ ಬರೆದಿದ್ದು ಪಾಸ್ ಆಗಲಿಕ್ಕೆ ಏನು ಕಾರಣ? ಬರೆದಿದ್ದು. ಬರೆದಿದ್ದಕ್ಕೆ ಏನು ಕಾರಣ? ಓದಿದ್ದು. ಓದಿದ್ದಕ್ಕೆ ತಿಳಿದು ಬರದ. ಆ ರಿಕ್ಷಾದಲ್ಲಿ ಬರದ. ನೋಡಿ, ಈ ಡ್ರೆಸ್ ಹಾಕೊಂಡು ಹೋಗಿದ್ದೆ ಅದಕ್ಕೆ ಪಾಸ್ ಆದೆ. ಯಾಕಂದ್ರೆ ಮೂಢನಂಬಿಕೆ ಅಂದ್ರೆ ಅದೇ. ಕೆರೆಸ್ ಮಾಡ್ತಾರೆ, ಈ ಡ್ರೆಸ್ ಹಾಕೋದಕ್ಕೆ ಪಾಸ್ ಆದೆ, ಈ ಕಡೆಯಿಂದ ಹೋಗಿದ್ದಕ್ಕೆ ಪಾಸ್ ಆದೆ. ಎಷ್ಟು ಹೋದ್ರೆ ಬ್ಯಾಡ್ ಖರ್ಚಿಫ್ ಈಗ ಅನ್ಕೊಂಡ್ರೆ ಆಗ್ತದೆ. ಕರೀತಾರೆ ಖರ್ಚಿ ಬಿಟ್ಕೊಂಡಿದ್ರೆ ಈ ಕಡೆಗೆ ಗೆಲುವು ಬರುತ್ತೆ. ಇವೆಲ್ಲ ಏನು ಮೂಢನಂಬಿಕೆಗಳು? ನಿಜವಾದ್ದೇನದು? ನಾವು ಓದಿದ್ದ ಜ್ಞಾನ ಇತ್ತು ಅಷ್ಟೇ, ಉಳಿದೆಲ್ಲ ಮುಖ್ಯ ಕಾರಣಗಳಲ್ಲ. ಅದೇ ರೀತಿಯೇ ಕರ್ಮ ಸಹಕಾರಿ ಆಗುತ್ತೆ ಅನ್ನೋ ಮಾತಿನಲ್ಲೇನೆ ಏನಲ್ಲ ಅದು ಮೇನಲ್ಲ ಅಂತ ಅರ್ಥ. ಸಹಕಾರಿ ಬಂದು ಮೇನಲ್ಲ. ಒಂದು ಕಾರ್ಯಕ್ರಮ ಮಾಡ್ತಾರೆ, 100 ಸಹಕಾರ ಮಾಡಿರ್ತಾರೆ. ಯಾರು ಪ್ರಧಾನ? ಯಾರಾಗ್ತಾರೆ ಈಗ ಪ್ರಧಾನ ಮಾಡಿದವನು ಯಜಮಾನ ಆಗ್ತಾನೆ. ಉಳಿದವರು ಯಜಮಾನರಲ್ಲ. ಏನವರು? ಸಹಕಾರಿಗಳಷ್ಟೇ. ಸಹಕಾರಿಗಳು ಯಾವಾಗ ಸೆಕೆಂಡರಿ ರೋಲ್ ಹೊರತು ಪ್ರೈಮರಿ ರೋಲ್ ಅಲ್ಲ. ಮತ್ತು 50-50 ಅಲ್ಲ, 50-50% ಅಲ್ಲ. ಆ ಅರ್ಥದಲ್ಲಿ ಇದ್ರ ಕೊಟ್ಟರೆ ಸರಿ. ಸರ್ವಮಿತಿ. ತಾದರ್ಥ ಅಲ್ಲಿರಲಿ, ನಾಳೆ ದಿವಸ ಅದ್ರ ಮುಂದಿನ ಪಾಠ. ಓಂ ಜನ್ಮಾದ್ಯಸ್ಯ ಯತೋನ್ಮಯಾದಿತರತಶ್ಚಾರ್ಥೇಶ್ವ ವಿಘ್ನಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿ ಕವಯೇ ಮುಚ್ಯಂತಿ ಯಂ ಸೂರಯಃ ತೇಜೋವಾರಿ ಮೃದಾಂ.